ಹಾಗಾದ್ರೆ ನಮ್ಮೊಳಗಿರತಕ್ಕಂತಹ ಅಭಿಮಾನಗಳು ಹೋಗಿ ಅಜ್ಞಾನ ನಿವೃತ್ತನೆ ಆಗಬೇಕಾಗ್ತದೆ. ಅದಕ್ಕೆ ವ್ಯತಿರೇಕವಾದ ಚಿಂತನೆ ಬರಬೇಕು. ಏನೇನು ಎಲ್ಲವನ್ನು ಹೇಳ್ತಾ ಇದ್ದಾರೆ ಶ್ರೀಪತಿ ಹರಿದಿರುವ ಮುಖ್ಯ ಕರ್ತ. ಶ್ರೀಹರಿಯೇ ನಮ್ಮೊಳಗಿರುವ ಪ್ರಧಾನ ಕರ್ತೃ ಶ್ರೀಹರಿಯೇ. ತದನು ಕ್ರಮೇಣ ಬ್ರಹ್ಮಾದ್ಯ ಪುಷ್ಪಾಂತ ಬ್ರಹ್ಮಾದಿ ಪುಷ್ಪಾಂತ ಸಕಲ ದೇವತೆಗಳು ಕೂಡ ಆ ಭಗವಂತನನ್ನು ಅನುಸರಿಸಿ ನನ್ನೊಡಗಿನಂತೂ ಮಾಡಿ ಮಾಡಿಸುವವರು. ನಾನು ತನ್ನಿಯತ ಅವರೆಲ್ಲರಿಂದ ನಿಯಮಕ್ಕೆ ಒಳಪಟ್ಟವರು. ಇದು ತಿಳಿದರೆ ಸಾರರು ಸದಾ ಸದಾ ಇಲ್ಲದಿದ್ದರೆ ಮನಸ್ಸಿನಲ್ಲಿ ಅನೇಕ ಕೋಟಿ ಕೋಟಿ ಜನ್ಮಗಳಿಂದ ನಾನು ನಮ್ಮಂತ ಬಂದ ಆ ಛಾಯ ಸಂಸ್ಕಾರ ಹೋಗಬೇಕಾಗಿದೆ. ಒಮ್ಮೆ ಪ್ರವಚನ ಕೇಳಿ ಈಗಂತೆ ಅಂದುಕೊಂಡ್ರೆ ಹೋಗುವಂತ ಹೋಗೋದೇ ಮತ್ತೇನು ಮಾಡಬೇಕು. ಸತತ ಸತತ ಹಗಲು ಪ್ರಾರ್ಥನೆ ಅಸರಾಗ ಹೇಳ್ತಾರೆ. ಇದನ್ನು ಎಷ್ಟು ಚಿಂತನೆ ಮಾಡಬೇಕು ದಿನಾನಂದು ಅಂದರೆ ಪ್ರತಿಯೊಂದು ಕಾರ್ಯ ಆಗುವಾಗ ನಮ್ಮಲ್ಲಿ ಕಾರ್ಯ ಆಗುವಾಗ ಎದುರು ವ್ಯಕ್ತಿಯಲ್ಲಿ ಕಾರ್ಯ ಮಾಡಿದಾಗ ಹರಿ ಮಾಡಿಸ್ತಾ ಇದ್ದಾನೆ ತತ್ವಾಭಿಮಾನಿಗಳ ಮೂಲಕ ಅಂತ ಅವನ ಅಸ್ತಿತ್ವವನ್ನು ಚಿಂತಿಸಿ ಹಾಗೆ ಭಗವಂತ ಮಾಡಿಸುವುದನ್ನು ಚಿಂತಿಸಿ ನಮ್ಮಗೂ ಅವರಲ್ಲಿ ಆ ನೀವೇ ಇಡೀ ದಿನ ನಾವು ಚಿಂತನೆಯಲ್ಲೇ ತೊಡಗಿದರೆ ಅವಾಗ ಚೂರು 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 ಮಸಿ ಬೀಳಲಿಕ್ಕೆ ಶುರು ಆಗುತ್ತೆ. ಶಿಲ್ಪ ಮಾಡಬೇಕು. ಕಲ್ಲು ಮನೆ ಮುಂದೆ ಬಿದ್ದಿದೆ ಅದನ್ನು ಕಟದು ಮಾಡಬೇಕು. ನಾವೇನು ಮಾಡ್ತಾ ಇರೋದು ದಿನಕ್ಕೆ ಹೋಗುವುದು ಒಂದು ಗೇಟ್ ಹಾಕುವುದು ಬರೋದು ಯಾವಾಗುತ್ತೆ ಎಷ್ಟು ಕಲ್ಪಗಳಿಗಾಗುತ್ತದೆ ಅದಕ್ಕೆ ಹೇಗೆ ಮಾಡಬೇಕಾದ್ರೆ ಒಂದೇ ಸಮಯ ಬಡಿತಾ ಹೋಗ್ತಾನೆ. ಎಷ್ಟು ಹಗಲು ರಾತ್ರಿ ಬಡಿಯುತ್ತಾನೆ ಊಟವೂ ಬಿಟ್ಟು ಬಡಿಯುತ್ತಾನೆ. ಬಡದಾಗ ಅದರ ಸುಂದರ ಪ್ರತಿಮೆ ತಯಾರಾಗುತ್ತೆ. ಹಾಗೆ ಇದು ಮೊದಲನೆಯ ಮಂತ್ರ. ಇನ್ನು ಎರಡನೆಯದು ಕೂಡ ಹೇಳುತ್ತಾರೆ ನಾನಾಗಿ ಏನು ಅನುಭವಿಸಲಾರೆ ನಾನಾಗಿ ಏನು ಅನುಭವಿಸಲಾರೆ ಶ್ರೀಹರಿ ತತ್ವಾಭಿಮಾನಿಗಳ ಮೂಲಕ ನನ್ನ ಕರ್ಮಫಲವನ್ನು ಉಣಿಸಿದರೆ ಗುಣ ಬಂದೆ ಇಲ್ಲದಿದ್ದರೆ ಸಾಧ್ಯವಿಲ್ಲ. ಅದಕ್ಕೆ ಬಾಯಿಯಲ್ಲಿ ತುತ್ತು ಬಾಯಿಗೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಜಾರಿ ಬೀಳತಾ ಇದೆ ಅಲ್ವಾ. ಅಂಥ ಕಾಲಕ್ಕೆ ನಮ್ಮ ಕರ್ಮಫಲ ನಾವೇ ಕೂಡಲಿಕ್ಕಾಗುತ್ತಾ ಸರ್ವಕಾಲ. ನಂತರ ನನ್ನ ಇಂದ್ರಿಯರು ಸದಾ ದೇವರ ತತ್ವಾಭಿಮಾನಿಗಳ ಅಧೀನ ಅಧೀನ ಅಧೀನ. ಅವರು ಹೇಗೆ ಮಾಡಿಸಿದರೆ ಹಾಗೆ ಮಾಡುತ್ತೆ ಇಂದ್ರಿಯಗಳೆಲ್ಲ. ಅಂದರೆ ದೇವರ ಕಡೆ ಇಂದ್ರಿಯಗಳು ಹೋಗಬೇಕಾ ಅವರೇ ಕರ್ಕೊಂಡು ಹೋಗಬೇಕು ಇಲ್ಲ ಸಂಸಾರದ ಕಡೆ ಸದಾ ಇಂದ್ರಿಯಗಳು ಇರಬೇಕಾ ಅವರೇ ಮಾಡಬೇಕು ನಮ್ಮ ಕರ್ಮಾನುಸಾರ. ಆದ ಕಾರಣ ನಮ್ಮ ಕರ್ಮವನ್ನು ಕತ್ತರಿಸಿ ನಮ್ಮ ಇಂದ್ರಿಯಗಳನ್ನೆಲ್ಲ ಶ್ರೀಹರಿಯ ಪದಾರ್ಥದಲ್ಲೇ ಸದಾ ಇರಬೇಕಾದರೆ ಅದು ಒಳಗಿಂದ ದೇವರು ತತ್ವಾಭಿಮಾನಿಗಳು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಇದು ಚೆನ್ನಾಗಿ ತಲೆಗೆ ಬರಬೇಕು. ನಾನೇನೋ ಸಾಧನೆ ಮಾಡಿಬಿಡ್ತೇನೆ ನಾನೇನೋ ಮಾಡಿಬಿಡ್ತೇನೆ ಅಂತ ಬೇಡ. ಅವರು ಮಾಡಿಸಿದರೆ ನಮ್ಮಿಂದ ಆಗುತ್ತೆ ಅಂದರೆ ಇಲ್ಲ. ನಂತರ ಮುಂದೆ ಹೇಳ್ತಾ ಇದ್ದಾರೆ ಫಲಸ್ವಾಮ್ಯಪಿ ಶ್ರೀಪತಿ ಹರಿದೇವನು ಸಹ ನನ್ನ ಏನೇ ಕಾರ್ಯ ಮಾಡಿಸಿದರು ಅದಕ್ಕೆ ಫಲ ಬರಬೇಕಾದರೆ ಆ ಫಲಕ್ಕೆ ನಿಯಾಮಕ ಸ್ವಾಮಿಯೇ. ಒಂದು ವಾರ ಸೇವಾ ಮಾಡಿದರೆ ಯಾಕೋ ರಾಯರು ಫಲ ಕೊಟ್ಟಿಲ್ಲ ಅಲ್ಲ ಫಲ ಬರುತ್ತೆ ಅಂದ್ರೆ ಡಿಮ್ಯಾಂಡ ರಿಕ್ವೆಸ್ಟ್ ಡಿಮ್ಯಾಂಡೇ ಇರುತ್ತೆ ರಿಕ್ವೆಸ್ಟ್ ಅಲ್ಲಿ ನಾ ಮಾಡಿದೆ ಯಾಕೋ ಕೊಟ್ಟಿಲ್ಲ ಇಲ್ಲ ನಾವು ಮಾಡಿದ್ರೆ ಕೊಡ್ತಾ ಹೋಗ್ಬಿಟ್ರೆ ನಾವಿಲ್ಲ ಯಾಕೆ ನಾವೆಲ್ಲ ರಿವರ್ಸ್ ಆಗಿ ಮಾಡ್ತಾರೆ ಗೇಣು ಮುಂದಾದರೆ ಮಳದಿಂದ ಆಗ್ಬೋದು ಮತ್ತೆ ರಾಯರು ಕರುಣೆಯಿಂದ ಕೊಡಬೇಕಷ್ಟೇ ಮಾಡಿದ್ದಾನೆ ಅಂತ ನೆಪ ಮಾತ್ರ ಏನು ಮಾಡಿದ್ದೆ ಅನ್ನೋದೇ ಹೌದಾ ಅದು ಐದನೇ ಇದೆ ಯಾವುದು? ಸುಖ ದುಃಖ. ಹೇಳ್ತಾರೆ ಶ್ರೀಹರಿ ಭಕ್ತಿ ಪ್ರಸಾದ, ಈ ಎರಡೇ ಪುರುಷಾರ್ಥಗಳು ನಾನು ಬದುಕಿದ್ದಕ್ಕೆ ಸಂಪಾದನೆ ಮಾಡಬೇಕಾಗಿದ್ದ ಎರಡೇ ಎಂಬ ಎಚ್ಚರ ಬಂದ ಕೂಡಲೇ ಆ ಅಜ್ಞಾನ ಹೋಗಿಬಿಡುತ್ತೆ. ಯಾವುದರದ್ದು ಪ್ರಾಕೃತ ಸುಖವೇ ದೊಡ್ಡ ಪುರುಷಾರ್ಥ, ಅದರ ಸುಖ ಸಾಧನವೇ ದೊಡ್ಡ ಸಾಧನ ಎಂಬ ತಿಳುವಳಿಕೆ ಹೊರಟು ಅಜ್ಞಾನ ಹೊರಟೋಗ್ತಾ ಹೋಗುತ್ತೆ. ಅದು ಹೋದ ಕೂಡಲೇ ಏನಾಗುತ್ತೆ ಅಂದರೆ ಅಭಿಮಾನ ಹೋಗ್ತಾ ಹೋಗುತ್ತೆ. ಈ ಹೊರಗೆ ಸಿಗುವ ಸುಖ ಇದು ಸರಿಯಾದದ್ದಲ್ಲ, ಇದು ಮನಸ್ಸಿನ ವಿಕಾರ, ಆ ವಿಕಾರ ನನ್ನ ಮೇಲೆ ಪ್ರಭಾವ ತೋರ್ತಾ ಇದೆ. ಅದು ಕೊಡೋದು ಕೂಡ ಭಗವಂತನೇ, ಅವನೇ ಸುಖ ಕೊಡುವಾಗ ಬೇರೆ ಪದಾರ್ಥಗಳು ವ್ಯಕ್ತಿಗಳು ಸುಖ ಕೊಡ್ತಾ ಇದ್ದಾರೆ ಅಂತ ನನ್ನ ಓಟ ಅನೇಕ ಜನ್ಮಗಳಿಂದ ನನ್ನನ್ನು ದೇವರಿಗೆ ದೂರವಾಗಿ ಕರ್ಕೊಂಡು ಹೋಗ್ತಾ ಇದೆ. ಇನ್ನಾದರೂ ಈ ಮಂತ್ರದಿಂದ ಬಿಡುಗಡೆ ಆಗಬೇಕು ಎಂಬ ಹಂಬಲ ಹುಟ್ಟಬೇಕು, ಆ ಅರಟು ಹುಟ್ಟಬೇಕು. ಅರಟೆ ಹುಟ್ಟಿಲ್ಲ ನೋಡಿ, ಯಾಕೆ ದಾಸರು ಹೇಳ್ತಾರೆ ಹಸಿವೆ ಆಗಿದೆ, ನನಗೆ ಹಸಿವೆ ಆಗಿದೆ, ಶ್ರೀಹರಿಯನ್ನು ಕಾಣಬೇಕೆಂಬ ಹಸಿವೆ ಆಗಿದೆ, ಅವ ಅನುಗ್ರಹ ಪಡೆಯಬೇಕೆಂಬ ಹಸಿವೆ ಆಗಬೇಕು. ಆ ರೀತಿಯಲ್ಲಿ ಹೊರಗಿನ ಪದಾರ್ಥಗಳು ಅಲ್ಲಿಂದ ಬರುವಂತಹ ಸುಖ ಅದೇ ಬಹಳ ಒಳ್ಳೆಯದು ಎಂಬ ಅಭಿಮಾನ ಹೋಗಬೇಕು. ಹೋಗಬೇಕಾದರೆ ಆ ಪುರುಷಾರ್ಥ ಸಾಧನ ಪುರುಷಾರ್ಥ ಭಗವಂತನೇ, ಅವನ ಕರುಣ ಅವನ ಪ್ರಸಾದವೇ ಮುಖ್ಯ. ಇದ್ದದ್ದೆಲ್ಲ ಸರಿಯಲ್ಲ ಅನ್ನೋದನ್ನ ಬಾಯಿಂದಾಗಲೂ ಹೇಳ್ತಾ ಬಂದರೆ ಮನಸ್ಸಿಗೆ ಇಳಿಯುತ್ತೆ ಇಳಿಯುತ್ತೆ ಇಳಿಯುತ್ತೆ. ಆದೋನಿಯಲ್ಲಿ ರಘುಪ್ರೇಮಿಕರು ಮಹಾನುಭಾವರು ಯಾವಾಗ ಹೇಳ್ತಾ ಇರ್ತೇನೆ ನಾನು, ಅವ್ರ ಹತ್ರ ಯಾರಾದರೂ ಬಂದು ಸ್ವಾಮಿ ಬರಬೇಕು ಅಂದರೆ ವಾಯುದೇವರು ದೇವರು ಬರ್ಕೊಂಡು ಬಂದರೆ ಬರ್ತೇನೆ. ಅದು ಸರಿ ಸ್ವಾಮಿ, ಅದು ಸತ್ಯವಾದ ವಿಚಾರವೇ, ಆದರೆ ಬರ್ತೀನಿ ಅಂತ ನೀವು ಹೇಳಿದ್ರೆ ನಮಗೆ ಸರಿಯಾಗಿರುತ್ತಲ್ಲ, ಬಾಯಿ ಮಾತು ಹೇಳ್ಬೋದು ನಾನು. ಆ ಬಾಯಿ ಮಾತಿಗೆ ಹೇಳಿ 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 ನಾವು ನಾನು ನಾನು ಅಂತ ಹಾಗೆ ದೃಢವಾಗಿದೆ ಅಲ್ಲ, ಆದ ಕಾರಣ ಬಾಯಿಂದಲೂ ನಾನು ಹೇಳಲ್ಲ, ಆ ದೇವರು ಬಿಡಿಸ್ಕೋಬೇಕಾಗಿದೆ. ಅದಕ್ಕೆ ಸ್ವಾಮಿ ವಾಯುದೇವರು ಹೇಗೆ ಮಾಡಿಸಿದ್ರೆ ಹಾಗಾಗುತ್ತೆ ಇದು ನಿಶ್ಚಯ, ಹಾಗೇ ವ್ಯಕ್ತಿಗೆ ಅನ್ಬೇಕಾಗುತ್ತೆ. ಆ ಮಂತ್ರ ಹೇಳ್ತಾ ಹೇಳ್ತಾ ಹೋದರೆ ಹೀಗೆ ಆಗಬೇಕು ಹಾಗೆ ಆಗಬೇಕು, ದೇವರಕ್ಕೆ ಹೋಗ್ತೀವಿ, ಹೋಗಿ ಕೇಳಬೇಕಾಗುತ್ತೇನು ನನಗೆ ಯಾವುದು ಒಳ್ಳೆಯದು ಅದು ಕೊಡು ಅಂತೆಲ್ಲ ಅದು ಕೇಳ್ತೀವ, ಇದು ಕೊಡು ಅದು ಕೊಡು ಅಂತ ಕೇಳ್ತೀವಿ. ಅಂದರೆ ಅದು ಒಳ್ಳೆಯದಾಗ್ಬೋದು ಕೆಟ್ಟದು ಆಗಿರ್ಬೋದು, ದೇವರನ್ನು ಕೇಳೋದನ್ನು ಕೆಟ್ಟದೇ ಕೊಡಲ್ಲ ಅಂತ ಕೇಳ್ತಾ ಇರ್ತದೆ. ಹಾಗಲ್ಲದೆ ದೇವರನ್ನ ಕೇಳಿಕೊಳ್ಳಬೇಕಾಗಿತ್ತು, ನನಗೆ ಯಾವುದು ಒಳ್ಳೆಯದು ಅದನ್ನ ಮಾಡಬೇಕು. ಈ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಬಂದರೆ ನಮಗೇನಾಗುತ್ತೆ ಅಂದರೆ ರಾಗ ದ್ವೇಷಗಳ ಉಪಶಮನ ಆಗ್ತಾ ಬರುತ್ತೆ. ಅಂದರೆ ಇದರ ಪ್ರಭಾವ ಹೇಗೆ ನಮ್ಮ ಮೇಲೆ ಅಂತ ಹೇಳ್ತಾರೆ, ಪ್ರಾಕೃತ ಸುಖ ಹೊರಗೆ ಬರುವ ಸುಖದ ಮೇಲೆ ಈಗ ಉದಾಸೀನ ದ್ವೇಷ ಬರ್ತಾ ಬರುತ್ತೆ. ಯಾಕೆ ಅಂದರೆ ಈ ಸುಖ ಬಂದದ್ದಕ್ಕೆ ತಾನೇ ದೇವರ ನೆನಪೆಲ್ಲ ಹಾಳಾಗ್ತಾ ಇದೆ, ಅದಕ್ಕೆ ಈ ಸುಖ ಬೇಡ ಬೇಡ ಅಂದರೆ ಸ್ವಾಮಿ ಕೊಟ್ಟದ್ದು ಒಂದು ಕೃಷ್ಣಾರ್ಪಣ ಅನ್ನುವವರಿಗೆ ಅಕ್ಕಿ ಇಲ್ಲ, ಅದಕ್ಕಾಗಿ ಓದ ಬೇಡ. ಹಾಗೆ ಪ್ರಾಕೃತ ದುಃಖದ ಮೇಲೆ ದ್ವೇಷವೂ ಇಲ್ಲ, ಆದರೆ ಇನ್ನೊಂದು ದ್ವೇಷ ಬರುತ್ತೆ. ಪ್ರಾಕೃತ ಸುಖ ಅದರ ಮೇಲೆ ರಾಗ ಅಭಿಮಾನ ಇತ್ತು ಇಷ್ಟು ಕಾಲ ಏನಂತ, ಇದು ನನಗೆ ಬೇಕು. ಪ್ರಾಕೃತ ದುಃಖದ ಮೇಲೆ ಇದು ಬೇಡ, ಈ ಎರಡೂ ಬೇಕು ಬೇಡಗಳು ಹೋಗಿ ಇದು ಬೇಡ ಯಾಕೆ ನನಗೆ ಚೆನ್ನಾಗಿಲ್ಲ ಅದಕ್ಕೆ ಬೇಡ ಅಂತೆ ಆಗಲ್ಲ. ಈ ಎರಡರ ಮೇಲೂ ದ್ವೇಷ ಹುಟ್ಟುತ್ತಂತೆ. ದೇವರ ನೆನಪಿಗೆ ವಿರೋಧಿ ಸುಖ, ದೇವರ ನೆನಪಿಗೆ ವಿರೋಧಿ ದುಃಖ, ಆದ್ದರಿಂದ ಈ ಎರಡೂ ಬೇಡ ಅಂತ ರಾಗ ಅಂದ್ರೆ ಸುಖ ದುಃಖಗಳ ಮೇಲೆ ದ್ವೇಷವೇ ಹುಟ್ಟುತ್ತೆ. ಅವಾಗ ಮತ್ತೊಂದು ಪ್ರಶ್ನೆ ಹೇಳ್ತಾ ಇದ್ದೆ, ರಾಗದ್ವೇಷಗಳನ್ನು ಕಳ್ಕೊಂಡ್ರೇನೆ ಮೋಕ್ಷ, ಈಗ ಈ ಸುಖದ ಮೇಲೆ ದುಃಖದ ಮೇಲೆ ದ್ವೇಷವೇ ಬಂತಲ್ಲ, ಮತ್ತೆ ಈ ದ್ವೇಷ ಮೋಕ್ಷಕ್ಕೆ ವಿರೋಧಿ ಆಗುತ್ತಲ್ಲ ಅಂದ್ರೆ ಹೇಳ್ತಾರೆ ಆಗಲ್ಲ, ಮೋಕ್ಷಕ್ಕೆ ಸಹಕಾರಿ ಆಗುತ್ತೆ. ಯಾವ ರಾಗದ್ವೇಷಗಳು ಮೋಕ್ಷಕ್ಕೆ ವಿರೋಧಿ ಅಂದರೆ ಈ ದ್ವೇಷ ನನಗೆ ಈ ಪಶ್ಚಾತ್ತಾಪವನ್ನು ಮನಸ್ಸಿಗೆ ಆಗಲಿ ಅಂತ ಮನಸ್ಸಿನಲ್ಲೇ ಇರಲ್ಲ. ಹೌದಾ? ಇಷ್ಟರವರೆಗೂ ನಾನು ಲಾಗಿ ನಾನಿಂದ ತಿಳ್ಕೊಂಡ್ಮೇಲೆ ಮಾಮೂಲಾಗಿ ಇರ್ತೀನಿ. ಜ್ಞಾನಿಗಳು ಅಂತ ಜ್ಞಾನ ಬಂದ ಕೂಡಲೇ ಎರಡು ಕೋಳಿ ಏನು ಬರಲ್ಲ. ಅವರು ನಮ್ಮಂತಾನೆ ಹೊರಡ್ತಾರೆ, ನಮ್ಮಂತಾನೆ ಊಟ ಮಾಡುತ್ತಾರೆ, ನಮ್ಮಂತಾನೆ ತಿರುಗ್ತಾ ಇರ್ತಾರೆ. ಮತ್ತೇನು ವ್ಯತ್ಯಾಸ ನಮಗೂ ಅವರಿಗೂ ಅಂದರೆ ಆಲೋಚನಾ ವಿಧಾನವೇ ವ್ಯತ್ಯಾಸ ಅಷ್ಟೇ. ಇದೆಲ್ಲ ಎಲ್ಲಿ ಬರುತ್ತೆ ಮನಸ್ಸಲ್ಲಿ. ಅದರಿಂದ ಮನೆಯೇವ ಮುಖ್ಯ ಮೋಚಕಂ, ಮನಸ್ಸೇ ಮುಖ್ಯ ಬಂಧಕ, ಮನಸ್ಸೇ ಮುಖ್ಯ ಮೋಚಕ. ಅಂದರೆ ಮನಸ್ಸಿನಲ್ಲಿರುವ ಭಗವತ್ ರೂಪವೇ ಬಂಧಕ, ಮನಸ್ಸಿನಲ್ಲಿರುವ ಭಗವತ್ ರೂಪವೇ ಮೋಚಕ ಅಂತ ಕೃತ ಕೊನೆಗೆ ನಿರ್ಣಯ ಮಾಡಿಕೊಳ್ತಾ ಬರ್ತಾರೆ. ತದೇವ ಶ್ರೀಪತಿ ಹರಿರೇವ ಶ್ರೀಹರಿಯೇನೆ, ನಮ್ಮ ಇಂದ್ರಿಯಗಳಿಗೆ ಸ್ವಾಮಿಯಾದ ಶ್ರೀಹರಿಯೇನೆ ಏನು ಮಾಡುತ್ತಾನೆ? ಏಳು ಅಜ್ಞಾನಗಳನ್ನು ಹುಟ್ಟಿಸಿದ್ದ, ಇದ್ದದ್ದನ್ನೇ ಕೊಟ್ಟಿದ್ದ, ಏಳು ಅಭಿಮಾನಗಳನ್ನು ಕೊಟ್ಟಿದ್ದ, ಅದರ ಮೂಲಕ ಕಟ್ಟಿ ಹಾಕಿದ್ದ. ಅವನೇ ನಮಗೆ ಏಳು ಜ್ಞಾನಗಳನ್ನು ಕೊಟ್ಟು ಏಳು ಅಭಿಮಾನಗಳನ್ನು ತತ್ತರಿಸಿ ತನ್ನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹದಿಂದ ಈ ಬಂಧನವನ್ನು ಪರಿಹಾರ ಮಾಡುತ್ತಾನೆ ಎಂಬುದು ಸಿದ್ಧ ಆಗಿತ್ತು. ಅವಾಗೇನು ಮಾಡ್ತಾರೆ ಭಗವಂತ ಈ ಜ್ಞಾನ ಕೊಟ್ಟು ಅದರ ಮೂಲಕ ಈ ಸಾಧನೆ ಮಾಡಿಸ್ತಾನೆ. ಏನು ಮಾಡಿಸ್ತಾನೆ? ಜ್ಞಾನ ಕರ್ಮ ಲಕ್ಷಣ ಒಳ್ಳೆ ಪ್ರವಚನ ಕೇಳೋದು, ಪಾಠ ಕೇಳೋದು ಎಲ್ಲ ತಲೆಯಲ್ಲಿ ಬರ್ತಾ ಇರುತ್ತೆ. ಅದು ಕೊಟ್ಟ ಕೂಡಲೇ ಭಗವಂತ ಸ್ವಾಮಿ ನೀನೇ ಅನುಗ್ರಹ ಮಾಡುತ್ತಾ ಇರ್ತೀಯ, ಅಲ್ಲಿಗೆ ಹೋಗಿ ಮೊದಲ ಆಗಲ್ಲ, ನಾ ಕೇಳಿದೆ ನಮಗಿಷ್ಟು ಗೊತ್ತು ನಿಮ್ಗೆಷ್ಟು ಗೊತ್ತು, ಇವಾಗ ನಂತೇ ಇಲ್ಲ ಯಾರು ಕೊಟ್ಟಿದ್ರೆ ನನಗೆ ನನಗೆಷ್ಟು ಗೊತ್ತಾಗುತ್ತೆ ಸಾಕು. ಅದು ಸ್ವಾಮಿ ತಿಳಿಸಿಕೊಟ್ಟ ಆ ಎಚ್ಚರ ಇದೆ ಸಾಕು, ನಾನೇ ಕಳ್ಕೊಂಡೆ ಅಂತ ಬಂದರೆ ಮತ್ತೊ ಬೀಳುತ್ತೆ. ಆದ್ದರಿಂದ ಭಗವಂತ ತಿಳಿಸಿಕೊಟ್ಟ ಈ ಎಚ್ಚರ. ಇನ್ನು ಕರ್ಮ, ನಾನಿಷ್ಟು ಮಾಡಿದೆ, ಇಷ್ಟು ಜನ್ಮ ಮಾಡಿದೆ, ಅಷ್ಟು ಮಾಡಿದೆ, ಆ ಮಾಡದೇ ಇರುವವನ್ನು ನೋಡಿ ಬಹಳ ಅನುಕಂಪ, ಅಯ್ಯೋ ಇವ್ರು ಮಾಡ್ತಾ ಇಲ್ಲ ನಾನೆಲ್ಲ ಮಾಡಿಬಿಡ್ತಾ ಇದ್ದೇನೆ. ಅವನಿದ್ದಾನೆ ಮಾಡಿಸೋ ನಮ್ಮಿಂದ ಇವತ್ತು ಮಾಡಿಸಿದ, ಮೊನ್ನೆ ಮಾಡಿಸಿದ್ದಿಲ್ಲ ಇವತ್ತು ಮಾಡಿಸಿದ, ಅವರಿಂದ ನಾಳೆ ಮಾಡಿಸ್ತಾನೆ. ಮೋಕ್ಷಕ್ಕೆ ಕರ್ಕೊಂಡು ಹೋಗೋ ಜವಾಬ್ದಾರಿ ಅವನು ಹೊತ್ತಾಗ ಯಾರ್ಯಾರ ಸಾಧನ ಏನೇನು ಮಾಡಿಸ್ಬೇಕು ಅವನಿಗೆ ಗೊತ್ತು. ನಾವೊಬ್ಬರ ಮೇಲೆ ಅನುಪಂಪ ತೋರಬೇಕಾಗಿಲ್ಲ ಅಲ್ವಾ? ಅನುಪಂಪ ತೋರುವ ಸ್ಥಿತಿ ಯಾರತ್ತು ಅಂದ್ರೆ ರಾಯರ ಮೊದಲಾದ ಮಹಾಭಾರತ. ಯಾಕೆ? ಭಗವಂತನ ನಿಜವಾಗಿ ಪ್ರಾರ್ಥನೆ ಮಾಡುವ ತಾಕತ್ತಿರುತ್ತೆ ಅವರಿಗೆ. ನಮಗೆ ಆಗಲ್ಲ ಇನ್ನೊಬ್ಬರ ಲೋಕವನ್ನು ನೋಡಿ ಎತ್ತಿ ಹಿಡಿದು ತೋರುವುದೇ ನಮ್ಮ ಪರಮೋದ್ದೇಶ ಆಗಿರುತ್ತೆ. ಆದ್ದರಿಂದ ಗೊತ್ತಿರೋದು ಇನ್ನೊಬ್ಬರಿಗೆ ಅವರು ಕೇಳಿದಾಗ ಹೇಳಲಿಕ್ಕೆ, ಅವರು ಕೇಳದೇ ನಾವಾಗಿ ಹೋಗಿ ಹೇಳೋದು ಬೇಡ. ಇಷ್ಟೇನಮ್ಮ, ನೀವು ಹೇಳಬಹುದು ತಪ್ಪದೇ ಹೇಳಬಹುದು, ಆ ಹೇಳೋದರಲ್ಲಿ ನಿಮ್ಮ ಮನಸ್ಸಿನಲ್ಲಿ ಈ ಆಲೋಚನೆ ಇಲ್ಲದೆ ನೋಡಿಕೊಳ್ಳಿ. ಏನಂತ ನನಗೆ ಕೊಟ್ಟು ನಂಬುವುದು ಬೇಡ. ಸ್ವಾಮಿ ತಿಳಿಸಿದ, ನನ್ನ ಮೂಲಕ ಸ್ವಾಮಿ ತಿಳಿಸಿದರೆ ಹೇಳೋಣ ಅದಕ್ಕೆ ಏನಂತೆ. ಅವನು ಮಾಡಿಸಿ ಇಷ್ಟೇ ನನ್ನ ಉದ್ದೇಶ. ಇಷ್ಟೇ ನಾವು ಹೇಳೋದು ಮಾಡಿಸೋದು ಅಂತ ಎರಡಿದೆಯಲ್ಲ, ಅದರಿಂದ ಅದನ್ನು ಸರಿಯಾಗಿ ನಾವು ನಿರ್ವಹಣೆ ಮಾಡಿದರೆ ಸಾಕು. ಅಂದ್ರೆ ಇಷ್ಟು ನಾವು ಅವರಿಂದ ಮಾಡಿಸೋದರಲ್ಲಿ ಅವರು ವಿರಕ್ತಿ ಬಂದು ಮತ್ತಿನ್ನೊಮ್ಮೆ ಮಡಿ ಆಚಾರ ಮಾಡಬಾರದು ಅಂತ ಆ ರೀತಿ ಆಮೇಲೆ ಬರಹದಲ್ಲಿ ಏನಾಗ್ತಾ ಇದೆ ಅಂದ್ರೆ ಆ ಹೇಳುವ ವಿಧಾನ ಏನಾಗ್ತಾ ಇರುತ್ತೆ ವಿಪೋ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಿ ಮಾಡಿಸುವುದನ್ನು ಕರ್ತವ್ಯ. ಆದರೆ ಆಸಕ್ತಿ ಗುರುತಿಸಿ ಓದಿಸಿಲ್ಲ, ಆಸಕ್ತಿ ಗುರುತಿಸಿ ಏನು ಬೇಕಾದರೂ ಮಾಡಬಹುದು. ಇಲ್ಲದಿದ್ದರೆ ಅದು ಏನಾಗುತ್ತೆ, ಮಾಡಲಿಕ್ಕೆ ಹೋಗಿ ಒಂದು ಆಗಿದ್ದು ಏಕಾದಶಿ ಉಪವಾಸ ಮಾಡಬೇಕು ಅದರಲ್ಲಿ ಬೇರೆ ಇಲ್ಲ. ಆದರೆ ಆ ವ್ಯಕ್ತಿಗೆ ಇನ್ನ ಪರಿಣಾಮ ಆಗಲಿಲ್ಲ ಅಂತ ಯೋಗ್ಯತೆ ಇದೆ, ಇನ್ನ ಪರಿಣಾಮ ಆಗಲಿಲ್ಲ ಅಂತ ಚೂರು ಚೂರು ಹೇಳಿ 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 ತರಬೇಕು. ಹೌದಾ? ಆಗ ಅವರಿಂದ ರುಚಿ ಹತ್ತಬೇಕಾ? ಅವರೇ ಬಿಡಲ್ಲ. ಒಬ್ಬರು ಹಾಗೆ ಮಾಡಿದ್ರಪ್ಪ, ಮದುವೆ ಮಾಡಿಕೊಂಡಿದ್ದಾರೆ ಹುಡುಗಿ, ಅಲ್ಲೆಲ್ಲ ವರ್ಷಗಳಗಟ್ಟಲೆ ಏಕಾದಶಿ ದಿವಸ ಊಟ ಮಾಡಿದ್ರು, ಆಮೇಲೆ ವರ್ಷಗಳಗಟ್ಟಲೆ ಫಲಾಹಾರ ಮಾಡಿದ್ರು, ಆ ಅಭ್ಯಾಸ ಇದೆ. ಇಲ್ಲಿ ಮದುವೆ ಮಾಡಿಕೊಂಡು ಬಂದ ಕೂಡಲೇ ಒಮ್ಮೆಲೆ ಉಪವಾಸ ಹೇಳಿಕೊಳ್ಳೆ ಮನಸ್ಸು ಒಪ್ಪಿಲ್ಲ, ಮೈ ಒಪ್ಪಿಲ್ಲ, ಕೊನೆಗೆ ಕೇಳಿಕೊಂಡು ಚೂರಾಗಲು ಅವಲಕ್ಕಿ ತಿಂದಿರ್ತೇನೆ, ಇಲ್ಲ ಪ್ರಾಣ ಹೋದರೂ ನೀರು ಕುಡಿಯಬಾರದು ಹೇಳ್ತಾ ಇದ್ದ ಹಾಗೆ ಹೇಳಬೇಕು. ಆದ್ರೆ ಆ ವ್ಯಕ್ತಿಯಲ್ಲಿ ಪರಿಣಾಮ ತಂದು ಹೇಳಬೇಕಾ ಪರಿಣಾಮ ಅಂದರೆ ಆ ಹುಡುಗಿಯವರಿಗೆ ಗೊತ್ತಿಲ್ಲದೆ ಹೋಟ್ಲಿ ಹೋಗಿ ಊಟ ಮಾಡ್ತೀನಿ ಕೊಡ್ತಾ ಇತ್ತು. ಅದಾದ ಮೇಲೆ ತಿಳಿದು ಯಾವ ಬಂದು ಹೇಳಿದ್ರು ಚೋಸಿಗೆ ಹೋಗಿ ಅಲ್ಲಿ ಹೋಟ್ಲಲ್ಲಿ ಬಿಲ್ ಕೊಡ್ತಾ ಇದ್ದಾಳೆ ಏಕಾಸಿ ದಿವಸ ಅಂತ ಮನೆಯಲ್ಲಿ ಹೊಡೆದ ಐದೇ ತಿಂಗಳು ಇಷ್ಟೇ ನಾನು ಹೇಳಿ ಕೊಟ್ಟಿಷ್ಟೇ ಏಕಾದಶಿ ಮಾಡಿಸಿ ಎಲ್ಲ ಮಾಡಿಸಿ ಎಲ್ಲ ಉಪದೇಶ ಕೊಡಿ ಅವರಲ್ಲಿ ಪರಿಣಾಮ ಬೀರುವ ತರ ಮೃದುವಾಗಿ ಹೇಳಿ ಮಾಡಿಸಿದರೆ ಅವರಿಗೆ ಇಡೀ ಜನ್ಮ ನಮ್ಮನ್ನು ನೆನಪಿಟ್ಕೊಳ್ತಾರೆ. ಇಲ್ಲ ಏ ಮಾಡಲೇಬೇಕು ಅಂದ್ರೆ ಯಾಕೆ ಮಾಡಿ ಬೇಡ ವ್ಯವಸ್ಥೆ ಬರ್ತಾರೆ. ಹೌದಲ್ವಾ? ಅದರಿಂದ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂತ ಸರಿ. ನಂತರ ಬಿಂಬ ಪ್ರತಿಬಿಂಬ ಭಾವ ಪ್ರಕರಣ ಅಂತ ಎರಡನೇ ಮೂರನೇ ಪ್ರಕರಣ ಬರ್ತಾ ಇದೆ. ಇಷ್ಟು ಪ್ರತಿಯೊಬ್ಬರಲ್ಲಿ ನಿಂತು ಭಗವಂತ ತತ್ವಾಭಿಮಾನಿಗಳ ಮೂಲಕ ಕಾರ್ಯವನ್ನು ಮಾಡಿಸ್ತಾನೆ ಮಾಡಿಸ್ತಾನೆ ಹೇಳ್ತಿರಲ್ಲ, ಅದು ಹೇಗೆ ಮಾಡಿಸ್ತಾನೆ, ಯಾವ ರೀತಿಯಲ್ಲಿ ಪ್ರಭಾವ ಬೀರ್ತಾನೆ ಭಗವಂತ ಅಂದರೆ ಅವನೇ ಮಾಡಿಸುವುದು ಇಲ್ಲ ಅವನಿಲ್ಲದೆ ನಾವು ಚೂರು ಮಾಡಲಿಕ್ಕಾಗುತ್ತೋ, ಈ ಪ್ರಶ್ನೆ ಯಾವಾಗಲೂ ಕೂತಿರುತ್ತೆ. ಅವ್ರು ಹಾಗೆ ಹೇಳಿದ್ರಪ್ಪ ಏನು ಎಲ್ಲ ನಾವೇ ಮಾಡಬೇಕಂತೆ, ಪ್ರಯತ್ನವು ನಮ್ದೇನಂತೆ ಒಬ್ಬರು, ಇನ್ನೊಬ್ಬರು ಎಲ್ಲ ನಿಂತಲ್ಲಯ್ಯ ದೇವರೇ ಮಾಡ್ತು, ಯಾವುದು ನಂಬಲಿ, ಅದು ನಂಬಬೇಕೋ ಇದು ನಂಬಬೇಕು, ಇನ್ನು ಮಧ್ಯೆ ಒಬ್ಬರು ಬಂದು ಇಲ್ಲ ಎಲ್ಲ ದೇವರೇನೆ ಚೂರು ನಿಂತು ಮಾಡಿಬಿಡು, ಅಲ್ಲ ಏನ್ ಮಾಡಿ ನಾನು ಪ್ರಯತ್ನ ಮಾಡಿಬಿಡು, ನಾನು ಮಾಡಲಿಕ್ಕಾಗುತ್ತ ನೀನೇನ್ ಮಾಡಿ, ಅದು ದೇವರೇ ಮಾಡಿಸಿಬಿಡು ಪ್ರಯತ್ನ ಅಂತ ಯಾಕಂತಾರೆ, ನಿನ್ನ ಪ್ರಯತ್ನ ಅಂತ ಯಾಕಂತಾರೆ, ನಿನ್ನ ಪ್ರಯತ್ನ ಅಂದ್ರೆ ನೀನೇ ಮಾಡು, ಅದನ್ನು ದೇವ್ರು ಮಾಡಿಸೋದಲ್ಲ ನೀನೇ ಮಾಡಿ, ಆಯ್ತು ನಾನು ಮಾಡ್ತೀನಿ, ಏನು ಮಾಡಬೇಕು ಏನು ಎಲ್ಲ ಗೊತ್ತಲ್ಲ, ಅವ್ರ ಮಾತು ಕೇಳೋಣವ ಇವ್ರ ಮಾತು ಕೇಳೋಣವ ಇವ್ರ ಮಾತು ಕೇಳೋಣವ ಏನೋ ಸಾಧನೆ ಒಣ ಎಲ್ಲ ತಲೆಗೆ ಹೋಗ್ತಾ ಇರುತ್ತೆ, ಅದಕ್ಕೆ ಬಿಡಿಸಿ 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 ಹೇಳ್ತಾ ಕೊಡಪ್ಪ ಕೊಟ್ಟಾಗ ಸಾಧನೆ ಅಂದ್ರೆ ಅಂದ್ರೆ ಮನಸ್ಸು ಶ್ರೀಹರಿಯ ಪಾದದಲ್ಲಿ ಸದಾ ಇರುವುದೇ ಸಾಧನ, ಅದಕ್ಕಿಂತ ಬೇರೆ ಇಲ್ಲ. ಅದಕ್ಕೆ ಸಹಕಾರ ಕೊಡುವುದು ನಾವು ಮಾಡುವ ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಕರ್ಮಗಳೆಲ್ಲ, ಈ ಕರ್ಮಗಳೇನು ಮಾಡ್ತಾ ಇದ್ದೀವಲ್ಲ ಜ್ಞಾನಪೂರ್ವಕ ಕರ್ಮ ಅನುಷ್ಠಾನ, ಅದು ಇನ್ನಷ್ಟು ಜ್ಞಾನ ವೃದ್ಧಿಗೆ ಕಾರಣ. ಜ್ಞಾನವಿಲ್ಲದ ಕರ್ಮ ಅನುಷ್ಠಾನ ಬರೀ ಚೂರು ಚೂರು ಪುಣ್ಯ ಕೊಟ್ಟು ಬಂಧನ ಮಾಡ್ತಾ ಬರುತ್ತದೆ. ಆದ ಕಾರಣ ಇಲ್ಲಿ ಹೇಳ್ತಾ ಇದ್ದಾರೆ ಮನಸ್ಸು ಶ್ರೀಹರಿಯ ಪಾದದಲ್ಲಿರುವುದೇ ಪ್ರಧಾನ, ಹಾಗೆ ಅದಕ್ಕೆ ತಕ್ಕಂಥ ಎಲ್ಲ ಸಾಧನೆಗಳು ಕೂಡ ವ್ಯಕ್ತಿಗಳಲ್ಲಿ ಕಾಣುತ್ತದೆ. ದೇವರಲ್ಲಿ ಮನಸ್ಸಿಡುವುದು ಮೊದಲನೇ ವರ್ಗ ಯಾರು ಅಂದರೆ ಕರ್ಮಿಗಳು ಅಂತ. ಕರ್ಮಾನುಷ್ಠಾನ ಮಾಡುವವರು, ಎಲ್ಲರೂ ಕರ್ಮಾನುಷ್ಠಾನ ಮಾಡ್ತಾರಲ್ಲ ಅಂದರೆ ಇಲ್ಲ, ಅವರಲ್ಲಿ ಕರ್ಮಕ್ಕೆ ಜಾಸ್ತಿ ಪ್ರಾಧಾನ್ಯ. ಅಂದರೆ ಏನಪ್ಪ ಅಂತೂ ನಿನ್ನಲ್ಲಿ ದೇವರು ಹೇಗಿದ್ದಾಳೆ, ಇಂದ್ರಿಯಗಳಲ್ಲಿ ಭಗವಂತ ಹೇಗಿದ್ದಾನೆ, ಅವೆಲ್ಲ ಮತ್ತೊರಿ ಮೊದಲು ಆ ಪಾತ್ರೆ ಬಿಳಿ ಆಗ್ಬೇಕು. ಒಂದು ಚೆನ್ನಾಗಿ ತಿಕ್ಕಿ 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 ಪಾತ್ರೆ ಬಿಳಿ ಮಾಡು. ಹಾ ಬೇಡ ಅಂತಿಲ್ಲ, ಪಾತ್ರೆ ಚೆನ್ನಾಗಿರ್ತಾನೆ ಪೂಜೆ ಮಾಡು, ಇಲ್ಲ ಅಂತಿಲ್ಲ. ತಾತ್ಪರ್ಯ ಇಡೀ ದಿನದಲ್ಲಿ 90% ಆ ಕರ್ಮದಲ್ಲಿ ಕೂತಿರುತ್ತೆ. ಜ್ಞಾನದಲ್ಲಿ ಬಹಳ ಚೂರು ಬಂದರೆ ಬರುತ್ತೆ, ಇಲ್ಲದಿಲ್ಲ. ಹಾ ಇವತ್ತು 20 ಸಲ ಸ್ನಾನ ಮಾಡಲೇಬೇಕು, ಮಾಡ್ತಾನೆ ಹಾಗೆ ಇಷ್ಟು ಅಂದ್ರೆ ಅದರಲ್ಲೇ ದೀಕ್ಷ, ಆ ಕರ್ಮದಲ್ಲೇ ತುಂಬಾ ದೀಕ್ಷ ಹೇಳ್ತಾರೆ. ಆ ಕರ್ಮ ಮಾಡಿ ಬರೀ ಕರ್ಮಾನುಷ್ಠಾನ ಕರ್ಮಠರು ಅಂತ ಕರೀತಾರೆ. ಕರ್ಮಠರು ಕರ್ಮಠರು ಅಂದ್ರೆ ಅರ್ಥೇನು ಅಲ್ಲ, ಎಲ್ಲರೂ ಕರ್ಮ ಮಾಡ್ತಾರಲ್ಲ ಅಂದ್ರೆ ಅವರು ಕರ್ಮಕ್ಕೆ ಬಹಳ ಪ್ರಾಧಾನ್ಯ ಕೊಡ್ತಾರೆ, ಅಷ್ಟು ಪ್ರಾಧಾನ್ಯ ಕೊಡ್ತಾರೆ. ಇನ್ನ ಎರಡನೇ ಅವರು ಯಾರು ಜಿಜ್ಞಾಸುಗಳು, ಅವರು ಕೂಡ ಸ್ನಾನ ಸಂಧಾನದಲ್ಲಿ ಅದೇ ತಾರಕ ಅಂತ ಹೋಗಲ್ಲ. ಏನ್ ಮಾಡುತ್ತಾರೆ, ದೇವರ ಕುರಿತು ಚಿಂತನಾದಿಗಳು ಹೆಚ್ಚು ಮಾಡ್ತಾ ಬರ್ತಾರೆ. ಕರ್ಮ ಎಷ್ಟು ಮಿನಿಮಮ್ ಮಾಡಬಹುದು ಅಷ್ಟು ಮಾಡಿ ಬಿಕ್ಕತ್ತು ದೇವರ ಕಡೆ ಇರ್ತಾ ಬರುತ್ತಾರೆ. ಅದರಲ್ಲೂ ಕೂಡ ನಿಶ್ಚಯ ಆಗಿರಲ್ಲ ಜಿಜ್ಞಾಸ ಇನ್ನ ಕಳ್ಕೋಬೇಕು. ನಂತರ ಜ್ಞಾನಿಗಳು ಅಂದ್ರೆ ನಿಶ್ಚಯ ಆಗಿದೆ, ತತ್ವ ನಿಶ್ಚಯ ಆಗಿದೆ, ಅವರು ಕರ್ಮಾನುಷ್ಠಾನ ಮಾಡುತ್ತಾರೆ, ಅವರು ವಿಶೇಷ ಭಗವಂತ ಚಿಂತನೆ ಮಾಡುತ್ತಾರೆ. ತಿಳ್ಕೋಬೇಕು ಅನ್ನುವರು ಮಾಡುವ ಚಿಂತನೆ ಬೇರೆ, ತಿಳ್ಕೊಂಡವರು ಮಾಡುವ ಚಿಂತನೆ ಬೇರೆ, ಇಬ್ಬರು ಬೇರೆ ಆಗುತ್ತೆ. ಅಡಿಗೆ ಚೆನ್ನಾಗಿ ಬಂದವರು ಮಾಡುವ ಅಡಿಗೆ ಬೇರೆ, ಕಲಿಯೋರು ಮಾಡುವ ಅಡಿಗೆ ಬೇರೆ ಅಲ್ವಾ. ಇನ್ನೋರು ಇರುತ್ತಾರೆ ಚೆನ್ನಾಗಿ ಬಂದವರ ನಮ್ಮ ಮೇಲೆ ಪ್ರಯೋಗ ಮಾಡೋರು ಅಡಿಗೆ ನೋಡಿದ ಕೂಡಲೇ ಗೊತ್ತಾಗ್ತದೆ. ಕೆಲವರು ಅಡಿಗೆ ಬಂದಂತೆ ಇರುತ್ತೆ, ಇಡೀ ಜೀವನ ಪ್ರಯೋಗ ಮಾಡ್ತಾನೆ ಇರ್ತಾರೆ. ಇದು ಗಿರಿಸು ಸೇರಿಸೋಣ, ಅದು ಸೇರಿಸೋಣ, ಇದು ಸೇರಿಸೋಣ ಅಂತ ಮಾಡಿ ನಾನಾ ರೀತಿ ಪ್ರಯೋಗ ಮಾಡ್ತಾನೇ ಇರ್ತಾರೆ. ಅದರಲ್ಲಿ ಅವರಿಗೆ ಆ ಧರ್ಮ ಅದು ಬಿಡುತ್ತೋ ಇಲ್ಲ. ಸರಿ, ನಂತರ ಇನ್ನ ಕೊನೆಯವರು ಯಾರು ಅಂದ್ರೆ ಭಗವಂತನನ್ನ ವಿಶೇಷವಾಗಿ ದರ್ಶನ ಮಾಡಿದವರು. ಭಗವಂತನ ಕಡೆ ಸಮಾಧಿ ಮೊದಲಾದ ಯೋಗಗಳನ್ನು ಚಿಂತನೆ ಮಾಡುವವರು, ಅವರನ್ನ ವಿಶೇಷವಾಗಿ ಆಧ್ಯಾತ್ಮ ವೇತ್ರಗಳು ಅಂತಾರೆ. ಅವರಿಗೆ ಇಡೀ ಜಗತ್ತು 5 ರೂಪಗಳಿಂದ ಕಾಣ್ತಾ ಇರುತ್ತೆ. 5 ರೂಪಗಳಿಂದ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದಲೇ ಇಡೀ ಜಗತ್ತನ್ನು ನೋಡುತ್ತಾ ಬರ್ತಾ ಆಧ್ಯಾತ್ಮ ವೇತ್ರಗಳು ಅವರಿಗೆಲ್ಲ ಜಗತ್ತು ಹಾಗೆ ಕಾಣ್ತಾ ಇರುತ್ತೆ. ಅವರಿಗೆ ಕರ್ಮಾನುಷ್ಠಾನ ಬೇಕಾಗಿಲ್ಲ, ಮಾಡ್ತಾರೆ. ಯಾಕೆ ತಾವೇ ಬಿಟ್ಟರೆ ಎಲ್ಲರೂ ಬಿಡುತ್ತಾರೆ ಅಂತ ತಾವು ಮಾಡಿ ಎಲ್ಲರಿಗೆ ಮಾರ್ಗದರ್ಶಕರಾಗ್ತಾ ಅದರ ಮೂಲಕ ದೇವರ ಪ್ರೀತಿಯನ್ನು ಪಡೆಯುತ್ತಾರೆ. ಇದೆಲ್ಲರೂ ಕೂಡ ಈ ಕರ್ಮಾನುಷ್ಠಾನ ಚಿಂತನ ಎಲ್ಲರೂ ಮಾಡ್ತಾನೆ ಬರ್ತಾ ಇದ್ದಾರೆ. ಆದರೆ ಒಬ್ಬೊಬ್ಬರು ಮಾಡುವ ರೀತಿ ಬೇರೆ 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 ಆಗ್ತಾ ಇದ್ದಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾದರೆ ಇದನ್ನ ಯಾವ ದುಷ್ಟ ಅಂತದಿಂದ ಹೇಳಬಹುದು ಅಂದರೆ ಒಂದೇ ಅಕ್ಕಿ ಮೊದಲಾದ ಪದಾರ್ಥ ಎಲ್ಲ ಸ್ಟೋರಲ್ಲಿದೆ. 4 ಜನ ಹೋದರು, ಒಬ್ಬರು ಹುಗ್ಗಿ ಮಾಡಿದ್ರು ತಗೊಂಡು, ಇನ್ನೊಬ್ಬರು ಬಿಸಿಬೇಳೆ ಬಾತ್ ಮಾಡಿದ್ರು, ಇನ್ನೊಬ್ಬರು ಚಿತ್ರಾನ್ನ ಮಾಡಿದ್ರು, ಇನ್ನೊಬ್ಬರು ಇನ್ನೊಂದು ಏನು ಕೇಸರಿ ಬಾತ್ ಅಂತ ಮಾಡಿದ್ರು. ಒಂದೇ ಅಕ್ಕಿಯೇ ಎಲ್ಲರೂ ಬಳಸಿತ್ತು. ನಾನಾ ಬೆರೆಸಿ ಅದಕ್ಕೆ ಒಂದೊಂದು ರುಚಿ ತಂದುಕೊಂಡು ಹೌದಾ. ಹಾಗೆ ಭಗವಂತನ ಚಿಂತನೆ ಎಂಬುದು ಪ್ರಧಾನ ಅಕ್ಕಿ, ಅದಕ್ಕೆ ನಾನಾ ರೀತಿಯಾದ ಬೆರೆಸಿ ನಾನಾ ರುಚಿಯನ್ನು ತಂದುಕೊಡ್ತಾರೆ ಜ್ಞಾನಿಗಳಾದರೂ. ಅದಕ್ಕೆ ಗುರುಗಳು ಪ್ರಧಾನ ಅಂತ. ಯಾಕೆ ಅಂದರೆ ಗುರುಗಳಿಗೆ ಅವರ ಹತ್ತಿರಲ್ಲೇ ನಾವಿದ್ದಾಗ ನಮ್ಮ ಸ್ವಭಾವ ನಮ್ಮ ಮನಸ್ಸು ಎಲ್ಲ ಗೊತ್ತಾಗಿರುತ್ತೆ. ಅದಕ್ಕವರು ಏನು ಮಾಡಿದರೆ ನಮ್ಮ ಮನಸ್ಸು ದೇವರ ಕಡೆ ಹೋಗುತ್ತೆ ಎಂಬುದು ಚೆನ್ನಾಗಿ ಗೊತ್ತಿರುತ್ತಾದ್ದರಿಂದ ನೀನು ಇಂತ ಖ್ಯಾತ ಸಾಧನೆ ಮಾಡು ಅಂತ ಹೇಳುತ್ತಾರೆ. ಇಲ್ಲದಿದ್ದರೆ ಉಪನಿಷತ್ತು ತಕ್ಕೊಂಡು ನಾವೇ ಸೆಲ್ಫ್ ಸ್ಟಡಿ ಅಂತ ಎಲ್ಲ ಉಪನಿಷತ್ತು ತಕ್ಕೊಂಡು ಯಾವ ಉಪನಿಷತ್ತಿನಲ್ಲಿ ಯಾವ ಉಪಾಸನೆ ತಗೊಳ್ಳಿ ಅಂತ ಕರೆಕ್ಟ್ ಹೋಗುತ್ತೆ. ಒಂದೊಂದರಲ್ಲೂ ಕೂಡ ನೂರಾರು ಉಪಾಸನೆ ಬರ್ತಾ ಇರುತ್ತೆ. ಎಲ್ಲ ಮುಂದಿಟ್ಟುಕೊಂಡ್ರೆ ಯಾವ್ದು ಮಾಡಿ ಯಾವ್ದು ಬಿಡಿ, ಯಾವ್ದು ಮೊದಲು ಮಾಡಿ ಯಾವ್ದು ನಂತರ ಮಾಡಿ ಅಂದ್ರೆ ಏನು ಅರ್ಥ ಆಗಲ್ಲ. ಅದಕ್ಕೆ ಗುರುಗಳು ಬೇಕು. ಗುರುಗಳು ಏನ್ ಮಾಡಿದ್ದಾರೆ, ಇವನ ಹಂತವೇನು, ಇವನಿಗೆ ಬೇಕಾಗಿದ್ದೇನು, ಏನು ಕೊಟ್ಟರೆ ಸರಿಯಾಗುತ್ತೆ ಅನ್ನೋದು ಗೊತ್ತಿರುತ್ತಾರೆ, ಸರಿಯಾಗಿ ಹೇಳ್ತಾರೆ. ಆದ್ದರಿಂದ ನಾವು ಕೂಡ ವಿಶೇಷವಾಗಿ ಗುರುಗಳ ಅಂತರ್ಯಾಮಿಯಾದ ಭಗವಂತನನ್ನ ಪ್ರಾರ್ಥನೆ ಮಾಡಿದರೆ ಗುರುಗಳು ನಮಗೆ ತಿಳಿಸಿಕೊಡುತ್ತಾರೆ. ಈ ದೇವರ ಕಡೆ ಮನಸ್ಸು ಬರಲಿಕ್ಕೆ ಇಷ್ಟೆಲ್ಲ ಅನುಷ್ಠಾನಗಳು ಅಂತ ಹೇಳ್ತಾ, ಈ ಜ್ಞಾನದಿಂದ ಕೂಡಿದ ಕರ್ಮಾನುಷ್ಠಾನ ಮಾಡ್ತಾ ಮಾಡ್ತಾ ಬಂದರೆ ಅವಾಗ ಏನಾಗುತ್ತೆ ಅಂದ್ರೆ ಮನಸ್ಸಿನಲ್ಲಿ ಸಾಕ್ಷಿಯಲ್ಲಿ ದೇವರ ಬಗ್ಗೆ ಇವ ಇದ್ದಾನೆ ಇದ್ದಾನೆ ಎಂಬುದು ಚೆನ್ನಾಗಿ ದೃಢವಾಗಿ ಬರ್ತಾ ಹೋಗುತ್ತೆ. ಅದಕ್ಕೆ ಹೇಳ್ತಾರೆ ಏಕ ದೇವಚ ಅಭಿವ್ಯಕ್ತ ಸಾಕ್ಷಿ ಉಪೋತ್ಪರಿತ ಅಂದ್ರೆ ನೀರಿದೆ ಇದರಿಗೆ ಅದನ್ನು ನೋಡ್ತಾ ಇದ್ರು ಹತ್ತು ಜನ ಬಂದರು ಅದು ನೀರಲ್ಲ ಅಂದ್ರೆ ನಮಗೂ ಸಂಶಯ ಬರುತ್ತೆ ನೀರು ಹೋದೋ ಅಲ್ವೋ ಅಂತ. ಅದೇ ನೀರನ್ನು ಬಾಯಿಗೆ ಹಾಕೊಂಡು ಕೊಡಿದ್ರೆ ಸುಖ ಬಂದರೆ ಸುಖ ಅನುಭವಿಸಿದರೆ ಅದಲ್ಲ ಸಾವಿರ ಜನ ಬಂದರೂ ಕೂಡ ಅದು ನೀರೇ ಅಂದ್ರೆ ಸಾಕ್ಷಿ ಯಾವಾಗಾದ್ರೆ ಭಗವಂತ ಇದ್ದಾನೆ ಅಂತ ನೋಡಿ. ಸರಿಯಾಗಿ ಹೇಳಬೇಕಾದ್ರೆ ನಾವು ಸಾಧನೆಗಳು ಮಾಡ್ತಾ ಇರ್ತೀವಿ, ಪ್ರವಚನಗಳು ಕೇಳ್ತಾ ಇರ್ತೀವಿ, ಇಷ್ಟಾದರೂ ಕೂಡ ಸ್ವಾಮಿ ಒಬ್ಬ ಇದ್ದಾನೆ ಎಂಬ ದೃಢ ನಂಬಿಕೆ ಇನ್ನ ಬಂದಿರಲ್ಲ. ಹೌದಾ ಅಲ್ವಾ? ಒಳಗಿನ್ನ ಬರಲ್ಲ, ಮೇಲ್ನೋಟಕ್ಕೆ ನಾಟಕ ನಡೀತಾನೆ ಇರುತ್ತೆ. ನಮ್ಮ ನೋಡಿದ್ರೆ ನಮ್ಮಷ್ಟು ಭಕ್ತರು ಯಾರಿಲ್ಲ ಅಂತ ಎಲ್ಲ ಆಶ್ಚರ್ಯ ಪಡಬೇಕು. ಅಲ್ವಾ? ಮೇಲ್ನೋಟದ ನಾಟಕ ನಮಗೆ ಅಸಹ್ಯ ಆಗ್ತಾ ಇರ್ತದೆ. ನಮ್ಮ ನೋಡಿ ಗಟ್ಟಿಯಾಗಿ ದೇವನು ಬಂದಿದ್ದಾನೆ, ನಮ್ಮ ಜೊತೆಗೆ ಇದ್ದಾನೆ, ಅಕ್ಷರವೇ ಈಗ ನಾವು ನೋಡಿರಲ್ಲ. ಎಲ್ಲ ಬಾಯಿ ಮಾಡ ಎಲ್ಲ ಅಯ್ಯೋ ಕಾಳ ಕಟ್ಟಿ ಕಾಳ ಸವರೇ ಹೋಗ್ತಾ ಇರುತ್ತೆ. ಆದರೆ ಒಳಗೆ ಸವಿಯೋದೇ ಇಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ ಗುರುಗಳ ಪಾದ ಹಿಡಿದರೆ ಆ ಸಾಧನೆ ಮಾಡುವಾಗ ಈ ಚಿಂತನೆಗಳು ಬಂದು 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 ಸಾಧನೆ ಆದರೆ ದೇವನೊಬ್ಬ ಇದ್ದಾನೆ ಎಂಬ ಎಚ್ಚರ ಬರಲಿಕ್ಕೆ ಅಡ್ಡಿಯಾದ ಪಾಪಗಳೆಲ್ಲ ಕತ್ತರಿಸಿ ಹೋಗಿ ಅವ ಇದ್ದಾನೆ 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 ಅಂತ ಮನಸ್ಸಿಗೆ ಸಾಕ್ಷಿಗೆ ಚೆನ್ನಾಗಿ ಬರ್ತಾ ಹೋಗುತ್ತೆ. ಅದು ಬಂತ ಹೇಳ್ತಾರೆ ವಿರೋಧಿ ಪ್ರಮಾಣ ಸಹಸ್ರೇಣ ಚಾಲಿಲ್ಲದೆ ಏತ ದೇವರಿ ಸಾಧನ ಸಂಪತ್ತೇ ಪರಾಕಾಷ್ಠ. ಸಾಧನ ಅಂದ್ರೆ ಏನು ಅಂತ ಪ್ರಶ್ನೆ ಅಲ್ವಾ? ಇಷ್ಟು ಸರಿಯಾದ ಉತ್ತರ ಕೊಡ್ತಾರೆ. ಮನಸ್ಸು ಅಂದರೆ ಸಾಕ್ಷಿ ಶ್ರೀಹರಿಯನ್ನು ಗ್ರಹಣ ಮಾಡಬೇಕು. ಇವ ಇದ್ದಾನೆ, ನನ್ನೊಳಗಿದ್ದಾನೆ, ನನ್ನ ಸುತ್ತು ಇದ್ದಾನೆ, ಸರ್ವತ್ರ ಇದ್ದಾನೆ ಅಂತ ಚೆನ್ನಾಗಿ ಗ್ರಹಣ ಮಾಡಬೇಕಾ? ಅದು ಮಾಡಲಿಕ್ಕೆ ಆಗಲ್ಲ. ಮೊದಲೇ ಮನಸ್ಸಿನಲ್ಲಿ ಇದ್ದಾನೋ ಇಲ್ಲೋ ಇದ್ದಾನೋ ಇಲ್ಲೋ ಇವ್ರು ಹೇಳ್ತಾರೆ ಅವ್ರು ಹೇಳ್ತಾರೆ ಅಲ್ಲಾಗೋ ಇಲ್ಲೋ ಹಾಗೇ ಅಲ್ಲಾಡ್ತಾ ಇರುತ್ತೆ. ಹಾಗಂತ ಬಿಡಲಿಕ್ಕಿಲ್ಲ. ಆ ಚೂರು ಇದ್ದಾನೆ ಅಂದಾಗಲ್ಲ, ಅದನ್ನು ಹಿಡ್ಕೊಂಡು ಹಿಡ್ಕೊಂಡು ಚೂರು ಬ್ರಷ್ ಮಾಡ್ತಾ ಇದ್ದಾನಪ್ಪ 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 ಅಂತ ಹೇಳ್ತಾ ಈ ಸಾಧನ ನೀವು ಮಾಡ್ತಾ ಇದ್ದೀರಲ್ಲ, ನಾನಾ ರೀತಿಯಾಗಿ ಭಕ್ತಿ ಮಾಡೋದು 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 ಏನು ಮಾಡ್ತೀವೋ ಎಲ್ಲ ಮಾಡ್ತೀರಲ್ಲ, ದೇವರ ಪೂಜೆ ಆಗೋಷ್ಟು ದೇವಾಲಯಗಳೆಲ್ಲ ಮಾಡ್ತಾ ಇರ್ತೀವಿ, ಸಂಶಯ ಕೂತೇ ಇರುತ್ತೆ. ನಿಶ್ಚಯ ಇಲ್ಲ, ಸಂಶಯ ಕೂತೇ ಇರುತ್ತೆ. ಆದರೆ ಆ ಮಾಡುವಾಗ ಈ ಒಂದು ವಿಶೇಷವಾದ ತತ್ವಜ್ಞಾನ ಸ್ವಾಮಿ ಹೇಗೆ ಮಾಡಿಸ್ತಾ ಇದ್ದಾನೆ ಹೇಗೆ ಮಾಡಿಸ್ತಾ ಇದ್ದಾನೆ ಅದೆಲ್ಲ ತಿಳಿದು ಕರ್ಮ ಮಾಡುವಾಗ ಅನುಸಂಧಾನ ಮಾಡ್ತಾ 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 ಆ ಕರ್ಮಾನುಷ್ಠಾನ ಮಾಡ್ತಾ ಬಂದರೆ ಅವಾಗ ಏನಾಗುತ್ತೆ ಅಂದರೆ ಆ ಜ್ಞಾನದಿಂದ ಕೂಡಿದ ಕರ್ಮಾನುಷ್ಠಾನ. ಏನ ಹೇಳಿದ್ದಲ್ಲ, ಏನ್ ಹೇಳಿದ್ದು, ಪ್ರತಿಯೊಂದು ಕರ್ಮ ಮಾಡುವಾಗ ಶ್ರೀಹರಿಯೇ ತತ್ವಾಭಿಮಾನಿಗಳ ಮೂಲಕ ಮಾಡಿ ಮಾಡಿಸ್ತಾ ಇದ್ದಾನೆ, ನಾನು ಮಾಡಲಾರೆ ಆಕೆಯನ್ನು ಸೇರಿತು. ಹಾಗೆ 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 ಪ್ರತಿಯೊಂದು ಕರ್ಮ ನಡೀತಾ ಇದೆ, ಅಲ್ಲಿ ಏನೇನು ನಡೀತಾ ಇದೆ ಎಂಬುದೆಲ್ಲ ನೋಡ್ತಾ ಇತ್ತು. ಚಿಂತನೆ ಮಾಡ್ತಾ ಮಾಡ್ತಾ ಬಂದರೆ ಅಂತಹ ಸಾಧನೆ ಏನು ಮಾಡುತ್ತೆ ಅಂದರೆ ಮನಸ್ಸನ್ನು ಕೂಟಕ್ಕಿಟ್ಟಂತೆ ಹಾಕಿ ಒಳಗೆ ನಿಶ್ಚಯ ಜ್ಞಾನ ಶ್ರೀಹರಿ ಇದ್ದೇ ಇದ್ದಾನೆ ನಿಶ್ಚಯ ತಂದುಕೊಡುತ್ತೆ. ಒಂದು ಸಲ ಆ ಸಾಕ್ಷಿ ಸಾಕ್ಷಿಗೆ ಹರಿಯ ಎಚ್ಚನ ಬಂತ. ಸಾವಿರ ಜನ ದೇವರಿಲ್ಲ ಅಂದ್ರೆ ಯಾರು ಹೇಳಿದ್ರು ಮನಸ್ಸು ಕೇಳಲ್ಲ, ಅದು ಚೆನ್ನಾಗಿ ಬರುತ್ತೆ. ಹೌದಾ? ಇದನ್ನ ಹೇಳ್ತಾರೆ ಜ್ಞಾನವಂತ ನಮ್ಮ ಪಡೆಯುತ್ತಾನೆ. ಜ್ಞಾನಯುಕ್ತ ಸಾಧನ ಯಾರಿಗಿರುತ್ತೋ ಅವರು ಪಡೆಯುತ್ತಾರೆ. ಇಲ್ಲಿ ಕರ್ಮಾನುಷ್ಠಾನ ಮಾಡುವಾಗ ಒಳಗೆ ನಮ್ಮ ಇಂದ್ರಿಯಗಳಲ್ಲಿ ಭಗವಂತ ನಿಂತು ಹೇಗೆ ಮಾಡಿಸ್ತಾ ಇದ್ದಾನೆ, ನಮ್ಮ ದೇಹದಲ್ಲಿ ಸಪ್ತ ಧಾತುಗಳಲ್ಲಿ ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿ ದೇವ ಒಂದೊಂದು ಕಡೆ ಯಾವ ಯಾವ ರೂಪದಿಂದಿದ್ದಾನೆ, ಏನೇನು ಕಾರ್ಯ ಮಾಡಿಸ್ತಾ ಇದ್ದಾನೆ, ಪದಾರ್ಥಗಳಲ್ಲಿ ಯಾವ ಯಾವ ರೂಪ, ಇವೆಲ್ಲ ತಿಳಿದು ಅವರು ಮಾಡಿಸುವುದನ್ನ ನೆನೆದು 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 ಕರ್ಮ ಮಾಡುತ್ತಾ ಬರಬೇಕು. ಅಂಥ ಕಾಲಕ್ಕೆ ಏನಾಗುತ್ತೆ, ಅಂಥ ಜ್ಞಾನದಿಂದ ಕೂಡಿದ ಕರ್ಮಾನುಷ್ಠಾನ ಮನಸ್ಸಿನ ಮುಸುರೆಯನ್ನು ತಿಕ್ಕುತ್ತಾ ಬರುತ್ತೆ, ಸಂಶಯದ ಮುಸುರೆ ಹೋಗ್ತಾ ಬರುತ್ತೆ.
ಜ್ಞಾನ ಅಂದ್ರೆ ಈ ಶಾಸ್ತ್ರ ಓದಿ ಬರೋ ಜ್ಞಾನನೋ ಅಥವಾ ಈ ತಿಳುವಳಿಕೆಯಿಂದ ಬರೋ ಜ್ಞಾನ?
ಎರಡು ಒಂದೇ.
ಜಾಸ್ತಿ
ಎರಡು ಒಂದೇ. ಶಾಸ್ತ್ರ ಓದಿದ್ರೇನೆ ತಿಳುವಳಿಕೆ ಬರುತ್ತೆ. ಇಷ್ಟು ಶಾಸ್ತ್ರ ಓದಿದ್ದು ಹೌದಂತೆ ಅಂತ ಬರುತ್ತೆ, ಹೌದು ಅನ್ನೋದು ಅನುಭವದಿಂದ ಬರುತ್ತೆ. ಶಾಸ್ತ್ರ ಓದಿದ್ದು ಶಾಸ್ತ್ರ ಓದಿರಬೇಕು, ಕೇಳಿ ಪುಸ್ತಕ ಹಿಡ್ಕೊಂಡು ಅಲ್ವಾ, ಆ ರೀತಿಯಲ್ಲಿ ಬರುತ್ತೆ. ಬಂದದ್ದು ನೀವು ಅದನ್ನ ಹಾಗೆ ನೆನಪಿಟ್ಟುಕೊಂಡು ಹಾಗೆ ಅನುಷ್ಠಾನ ಮಾಡುವ ಕಾಲಕ್ಕೆ ನೆನೆದು ನೆನೆದು ಮಾಡಿದರೇನೆ ಅದು ಸರಿಯಾಗಿ ಹೋಗುತ್ತೆ. ಇಲ್ಲದಿದ್ದರೆ ಏನಾಗುತ್ತೆ? ಬಂದದ್ದೇನು ಜ್ಞಾನ ಏನು ಪ್ರವಚನ ಕೇಳಿ ಅಲ್ಲಲ್ಲಿ ಕೇಳಿ ಎಲ್ಲ ಕೇಳಿ ಬಂದ ಜ್ಞಾನ ಸ್ಟಾಕ್ ಇರುತ್ತೆ, ಅನುಷ್ಠಾನಕ್ಕೆ ಬರುತ್ತಾರೆ.
ಅನುಸಂಧಾನ ತಿಂದ್ರೆ ನಾವು ಮಾಡ್ಕೊಂಡು ಮಾಡ್ಕೊಂಡು ಅಂತೀವಲ್ಲ, ಆ ಮಾಡ್ತಾ ಇರ್ಬೇಕಾದ್ರೆ ನಮ್ದು ಇದೇ ಬೇರೆ ಕಡೆ ಆಗಿ ನಮ್ಗೆ ಸಮಯನೇ ಸಾಕಾಗ್ತಾ
ಇರಲ್ಲ.
ಒಂದು ವಯಸ್ಸಿದೆ ಏನೋ ಒಂದು ಅನುಸಂಧಾನ ಮಾಡ್ಕೊಂಡು ಅದಕ್ಕೆ ಅನುಸಂಧಾನ ಮಾಡ್ತಾ ಇರ್ತಾರೆ, ಅದಕ್ಕೆ ಸಮಯ ಸಾಕಾಗೋದೇ ಇಲ್ಲ.
ಯಾಕಿಲ್ಲ ಇಡಬೇಕಲ್ಲಿ, ಅದ್ರ ಚಿಂತನೆ ಮಾಡುದಿಲ್ಲ.
ಈಗ ಸಾಲಿಗ್ರಾಮದಲ್ಲಿ ಇದರಲ್ಲಿ ಅನುಸಂಧಾನ ಹಿಂಗೆ ಮಾಡಬೇಕು ಅಂತಿದೆಯಲ್ಲ, ಮಾಡ್ತಾ ಕೂತ್ಕೊಂಡ್ರೆ ಸಮಯ
ಏನಿಲ್ಲ, ಸಮಯ ಸಾಕಾಗುತ್ತೆ. ಸಮಯ ನಮಗೆ ಸಾಕಾದಷ್ಟು ಬೇಕು ಅಂದ್ರೆ ಮಿಕ್ಕ ಸಮಯ ಕತ್ತರಿಸ್ಬೇಕು. ಯಾವ ಸಮಯ? ರಾತ್ರಿ ನಿದ್ದೆ ಮಾಡುವ ಸಮಯ ಕತ್ತರಿಸ್ಬೇಕು. ಅದು ನಾವು ಬೇಗ ಹೇಳಲಿಕ್ಕೆ ಮನಸ್ಸು ಒಪ್ಪಲ್ಲ. ಮೂರುವರೆಗೆ ಹೇಳ್ತೀರಾ? ಆರಕ್ಕೆ ಸರಿಯಾಗಿ ಐದು ನಾಲ್ಕಕ್ಕೆ ಹೇಳಿ ಒಂದು ಗಂಟೆ ಬರ್ತಾರೆ, ನಮಗೆ ಒಂದು ಗಂಟೆ ಕೈಗೆ ಬಂದು ಮೂರುವರೆಗೆ ಹೇಳಿ ಒಂದೂವರೆ ಗಂಟೆ ಬರ್ತದೆ. ಪಡ್ಕೋಬೇಕು ಅಂದ್ರೆ ಸುಖ ತ್ಯಾಗ ಮಾಡಬೇಕು. ನಿದ್ದೆ ತ್ಯಾಗ ಮಾಡಿದರೆ ಮಿಕ್ಕ ಕರ್ಮಗಳೆಲ್ಲ ನಾನು ಬೇಡಾದ್ದೆಲ್ಲ ಮಾಡ್ತಾ ಇರ್ತೀನಿ, ಅದೆಲ್ಲ ಕಟ್ ಮಾಡಿಬಿಟ್ರೆ ಟೈಮೆಲ್ಲ ತುಂಬ ಉಳಿಯುತ್ತೆ. ಅದರಲ್ಲಿ ವಿಶೇಷ ಎಲ್ಲ ಚಿಂತನೆ ಮಾಡಬಹುದು, ಮಾಡಬೇಕು ಅಂತ ಮನಸ್ಸು ಬಂದ್ರೆ ಮಾಡ್ಬೋದು ತಾನೇ. ಯಾಕಂದ್ರೆ ಮಾಡ್ಲಿಕ್ಕಾಗಲ್ಲ ಅನ್ನೋದು ನಮ್ಮ ಓನ್ ಪ್ರಾಪರ್ಟಿ, ಅದಿದ್ದೇ ಇರುತ್ತೆ. ಆಗುತ್ತಾ ಇಲ್ಲ ಅಂತ ಒಂದು ಸಲ ಕಣ್ಣು ಬಿಟ್ಟು ನೋಡಿ ಹಾಗೇ ಆಗುತ್ತೆ. ಈ ಜ್ಞಾನ ಅಂತ ನೀವು ಪ್ರಶ್ನೆ ಮಾಡಿದ್ರಲ್ಲ ಒಳ್ಳೆ ಪ್ರಶ್ನೆ. ಯಾಕೆಂದ್ರೆ ಜ್ಞಾನ ಪಡ್ಕೊಳ್ತಾನೆ ಇರ್ತೀವಿ. ಮನೆ ಮೇಲೆ ಟ್ಯಾಂಕ್ ಓವರ್ ಹೆಡ್ ಟ್ಯಾಂಕ್ ಪಂಪ್ ಹಾಕಿದ್ರು ತುಂಬಿತು, ಕಳೆದ ಬಳಸ್ತಾನೆ ಇಲ್ಲ, ನೀರು ಬಳಸ್ತಾನೆ ಇಲ್ಲ, ಟ್ಯಾಂಕ್ ಹಾಗೆ ಇದೆ. ಮತ್ತೂ ಪಂಪ್ ಹಾಕಿದ್ರು ನೀರು ಓವರ್ ಫ್ಲೋ ಆಗ್ತಾನೇ ಇರುತ್ತೆ. ಎರಡನೇದು ಹೇಳಿ ಈ ಹೊಸ ನೀರೆಲ್ಲ ಓವರ್ ಫ್ಲೋ ಆಗುತ್ತೆ, ಹಳೆ ನೀರು ಒಳಗೆ ಹೋಗಿದೆ. ಆದ್ದರಿಂದ ಈ ಹಳೆ ನೀರು ಎಲ್ಲಿಗೂ ಹೋಗ್ಲಿಕ್ಕಿಲ್ಲ, ಕಳೆದು ಹೋಗಲ್ಲ ಮರೆಸ್ಕೊ ಹೋಗಲ್ಲ, ಕೊಳಿತಾ ಬರುತ್ತೆ ವಾಸನೆ. ಇನ್ನ ಮನೆಯಲ್ಲಿ ನೀರೇ ಬಳಸ್ತಾ ಇಲ್ಲ, ಎಲ್ಲ ಕಡೆ ವಾಸನೆ. ಆದರೆ ಪಕ್ಕದವ್ರಿಗೆ ನೋಡಿದ್ರೆ ಇವ್ರು ಟ್ಯಾಂಕ್ ಓವರ್ ಫ್ಲೋ ಆಗ್ತಾ ಇದೆ ಅಂತ ಹೇಳ್ತಾರೆ. ತುಂಬ ಪ್ರವಚನ ಈ ಸಿಡಿ ಹಾಕಿದ್ರು ಓವರ್ಫ್ಲೋ, ಅದು ಓವರ್ಫ್ಲೋ, ಎಲ್ಲ ಓವರ್ಫ್ಲೋ ಆಗ್ತಾ ಇರುತ್ತೆ. ಕೊನೆಗೆ ಅದು ಓವರ್ಫ್ಲೋ ಹೇಗಾಗುತ್ತೆ ಗೊತ್ತಾ? ಅಂದ್ರೆ ಯಾವ ಪ್ರವಚನ ಕೇಳಲಿಕ್ಕೆ ಹೋದ್ರು ನಂಗೆ ಗೊತ್ತು, ನಂಗೆ ಗೊತ್ತು, ನಂಗೆ ಗೊತ್ತು ಅಂತ ಬರ್ತಾ ಇರುತ್ತೆ. ಯಾರು ನೋಡಿ ಪ್ರಶ್ನೆ ಮಾಡ್ತಾ ಇರ್ತೀವಿ, ಆ ಪ್ರಶ್ನೆ ಮಾಡಿದ ಕಾಲಕ್ಕೆ ಅವ್ರಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ. ಆ ಪ್ರವಚನಕಾರ ಹೇಳಬೇಕಾಗ್ತಾ ಇರುತ್ತೆ, ನಮಗಿಂತ ಇವ್ರಿಗೆ ಜಾಸ್ತಿ ಗೊತ್ತೀ ಎಂಬ ಹೆದರಿಕೆ ಬಂದ್ಬಿಡ್ತಾ ಇರ್ತಾರೆ. ಅನುಷ್ಠಾನಕ್ಕಿಟ್ಟಾಗ ಏನೂ ಇರಲ್ಲ, ಇದಕ್ಕೆ ಆಸ್ವಾದ ಸರಿಯಾಗಿ ಇರಲಿಲ್ಲ. ಜ್ಞಾನ ಬರಬೇಕು, ಬಂದ ಕೂಡಲೇ ಅನುಸಂಧಾನಕ್ಕೆ ಬರಬೇಕು. ಅನುಸಂಧಾನ ಅಂದರೆ ಏನ್ರಿ? ಮಾಡ್ತಾ ಇದ್ದೀರಾ, ನೀನೇ ಮಾಡಿಸ್ತಾ ಇದೆಯಾ ಅನ್ನೋದನ್ನ ಅನುಭವಿಸಿ ಚಿಂತನೆ ಮಾಡು. ಚಿಂತನೆ, ಮಾನಸಿಕವಾದ ಚಿಂತನೆ, ಇದ್ದದ್ದನ್ನೇ ಚಿಂತನೆ ಮಾಡು. ಅದನ್ನ ಮಾಡ್ತಾ ಬಂದ್ರೆ ಏನಾಗುತ್ತೆ? ನಮ್ಮ ಇಂದ್ರಿಯಗಳಲ್ಲಿ ಭಗವಂತ ಇದ್ದಾನೆ, ಯಾವ್ಯಾವ ಇಂದ್ರಿಯದಲ್ಲಿ ಎಲ್ಲೆಲ್ಲಿದ್ದಾನೆ, ಎಲ್ಲೆಲ್ಲಿದ್ದಾನೆ ಚಿಂತನೆ ಮಾಡ್ತಾ ಆ ಮಕ್ಕಳ ನೋಡಿ ಎಷ್ಟು ಹೊತ್ತು ಆಗಲಿದೆ. ಇನ್ನೊಂದು, ಅದಕ್ಕಾಗಿ ಹಾಗೆ ಕೂತಿರಬೇಡಿ. ಇಲ್ಲಿ ಹೇಳೋ ರಹಸ್ಯ ಏನು ಗೊತ್ತಾ? ಈ ಚಿಂತನೆಗಳೆಲ್ಲ ಕೂಡ ಮೂಲೆಗೆ ಕೂತು ಮಾಡಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಕೆಲಸ ಮಾಡುತ್ತಾನೇ ಮಾಡಿಕೊಂಡ್ಬಿಡಿ. ಕೆಲಸದಲ್ಲೇ ದೇವರ ಚಿಂತನೆ ಹೇಳಿಕೊಡ್ತಾ ಇದೆ. ಕೆಲಸ ಬಿಟ್ಟು ಕೂತಿದ್ರೆ ಟೆನ್ಷನ್, ಕೆಲಸ ಆಗಿಲ್ಲ ಅಂತ. ಅಲ್ಲೇ ದೇವರು ನೋಡಿದ್ರೆ ಆಯ್ತಲ್ಲ. ಒಟ್ಟಾರೆ ನಮಗೇನು ಬೇಕಾಯಿತು? ನಮ್ಮ ಇಂದ್ರಿಯಗಳಲ್ಲಿ ಭಗವಂತನ ಚಿಂತನೆ ಬೇಕು. ಆ ಇಂದ್ರಿಯಗಳಲ್ಲಿ ಚಿಂತನೆ ಮೂಲೆ ಕೂತು ಮಾಡ್ತೀರಾ, ತಿರುಗಾಡ್ತಾ ಮಾಡ್ತೀರಾ? ಎಲ್ಲರೂ ಮಾಡಿ. ಒಂದು ಕಡೆ ಕೂತು ಮಾಡ್ತೀರಾ, ಮನಸ್ಸು ಸ್ಥಿರವಾಗಿರುತ್ತೆ. ತಿರುಗಾಡ್ತಾ ಮಾಡ್ತೀರಾ, ಮನಸ್ಸು ಚೂರು ಚಂಚಲವಾಗಿರುತ್ತೆ. ಹಾಗಂತ ನಾವು ಋಷಿಗಳಂತೆ ಒಂದೇ ಕಡೆ ಕೂಡಲಿಕ್ಕೆ ನಮ್ಮ ಜೀವನ ಕರ್ಮ ಪರ್ಫೆಕ್ಟ್ ಮಾಡ್ತಾ ಇಲ್ಲ. ನಾವು ಅಂತ ಕರ್ಮ ಇಲ್ಲ ನಮ್ದು. ಎಂಥ ಕರ್ಮ? ತಿರುಗಾಡ್ತಾನೆ ಇರಬೇಕು, ನಾನಾ ವ್ಯಕ್ತಿಗಳ ಸಂಪರ್ಕ ಬರ್ತಾನೆ ಇರಬೇಕು, ಕೆಲಸ ಮಾಡ್ತಾನೆ ಇರಬೇಕು. ಅಲ್ಲಲ್ಲೇ ದೇವರನ್ನ ನೋಡಿದ್ರೆ ಆಗಿದ್ದಲ್ಲ, ಅದನ್ನೇ ಇಲ್ಲಿ ಹೇಳಿಕೊಡ್ತಾ ಇದ್ದಾರೆ. ಸುಲಭವಾಗುತ್ತೆ ನಮಗೆ. ನಂತರ ಮುಂದೆ ಹೇಳ್ತಾ ಇದ್ದಾರೆ, ಇದೆಲ್ಲ ಸಾಧನೆ ನಾವು ಮಾಡ್ತಾರೆ 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 ಅಂತ ಹೇಳಿದಿರಲ್ಲ, ಇದು ಮಾಡ್ತಾರೋ ಅವನು ಮಾಡಿಸ್ತಾನ ಅಂದ್ರೆ ಬಿಂಬ ಮೂರ್ತಿಯೇ ಸ್ವಾಮಿ ಹೇಳ್ತಾ ಇದ್ದಾರೆ. ಅಸ್ಯಾಮೇವ ಹೃದಯ ಗುಹಾಯ ಸರ್ವ ವ್ಯವಹಾರ ನಿರ್ವಾಹಕತೆಯ ಪೂಜ್ಯತೆಯ ಚ ದೀಯತೆ ಶಾಸ್ತ್ರೇಶು. ಶಾಸ್ತ್ರ ಹೇಳ್ತಾ ಇದೆ, ನೀವೇನು ಸಾಧನೆ ಮಾಡ್ತಾ ಇದ್ದೀರಲ್ಲ, ಪೂಜಾದಿಗಳು ಮಾಡ್ತಾ ಇದ್ದೀರಲ್ಲ, ಒಳಗಿಟ್ಟು ನಿಮ್ಮಿಂದ ಪೂಜಾ ಮಾಡಿಸುವವ ಅವನೇ, ಪೂಜಾ ಹೊರಗಿಟ್ಟು ಸ್ವೀಕಾರ ಮಾಡುವ ಅವನೇ, ಪೂಜ್ಯನು ಅವನೇ, ಪೂಜಕನು ಅವನೇ, ಬಾಧ್ಯನು ಅವನೇ, ಬಾಧಕನು ಅವನೇ. ಹೌದಾ? ಬಾಧ್ಯನು ಅವನೇ, ಬಾಧಕನು ಅವನೇ. ಮತ್ತು ಇನ್ನೊಂದು ಬೈಬಾರುವುದಕ್ಕ ಅನುಸಂಧಾನ ಗೊತ್ತಿರೇ ಇಲ್ಲ. ಇವರೇ ಬೈದರು, ಇವರೇ ಬೈದರು, ಇವರೇ ಬೈದರು. ಮತ್ತೆ ಅದಕ್ಕೆ ಹೇಳಿದ ಅನುಸಂಧಾನ ಅಂದ್ರೆ ಇನ್ನೊಬ್ಬರು ಹೊಗಳುವಾಗಲೂ ಅದೇ ಸ್ವಾಮಿ ಹೊಗಳಿಸ್ತಾ ಇದ್ದಾನೆ. ಇವೆಲ್ಲ ದ್ವಂದ್ವಗಳೇ. ಇವತ್ತು ಹೊಗಳುತ್ತಾರೆ, ನಾಳೆ ಬೈತಾರೆ. ಆ ಕರ್ಮಾನುಸಾರ ದೇವರು ಹೇಗೆ ಆಡಿದ್ರೆ ಆಡ್ತಾರಪ್ಪ. ಅದರಿಂದ ಇವ್ರು ಏನು ಮಾಡಿದ್ರು ಸ್ವಾಮಿ, ಇವರ ಮೂಲಕ ಏನು ಮಾಡಿಸಿದ್ರು ಸರಿ, ಸ್ವಾಮಿ ನಿನ್ನ ಚಿತ್ತ ಹೋದರೆ ಇದು ಅನುಸಂಧಾನ. ಈ ರೀತಿ ಮಾಡುತ್ತಾರೆ. ಹಾಗಾದರೆ ಭಗವಂತ ಎಲ್ಲ ಹೃದಯ ಗುಹೆಯಲ್ಲಿ ತಾನಿಟ್ಟುಕೊಂಡು ಎಲ್ಲ ಕಾರ್ಯಗಳನ್ನು ಕರ್ಮಿಗಳಲ್ಲಿ ಅಂದರೆ ಕರ್ಮಗಳಲ್ಲಿಟ್ಟುಕೊಂಡು ಅದೇ ಕರ್ಮವನ್ನೇ ಮಾಡುವಂತೆ ಮಾಡ್ತಾನೆ. ಜಿಜ್ಞಾಸುಗಳಲ್ಲಿದ್ದುಕೊಂಡು ಅದನ್ನೇ ಮಾಡಿಸ್ತಾನೆ. ಜ್ಞಾನಿಗಳಲ್ಲಿ ಹಾಗೇ ಮಾಡಿಸ್ತಾನೆ. ಒಳ್ಳೆಯ ಅಪೋಕ್ಷ ಜ್ಞಾನಿಗಳಲ್ಲಿ ಹಾಗೆ ಮಾಡಿಸ್ತಾನೆ. ಇವನಿಗೆ ಗೊತ್ತು ಯಾರಿಂದ ಏನು ಮಾಡಿಸ್ಬೇಕು ಅಂತ. ಹೌದಾ? ಹಾಗಾದ್ರೆ ದೇವರೇ ನಮ್ಮ ಕರ್ಮಾನುಸಾರ ಎಲ್ಲ ಮಾಡಿಸ್ತಾ ಇದ್ದಾನೆ ಅಂದ್ರೆ ಅದು ಹೇಗೆ ಮಾಡಿಸ್ತಾ ಇದ್ದಾನೆ ಎಂಬ ಪ್ರಶ್ನೆ ಬಂತು. ಅವಾಗ ಕೇಳ್ತಾ ಇದ್ದಾರೆ, ಜೀವ ಎಲ್ಲಿದ್ದಾನೆ? ಲಿಂಗ ಶರೀರದೊಳಗಿದ್ದಾನೆ. ಈ ಲಿಂಗ ಶರೀರದೊಳಗಿರತಕ್ಕಂತಹ ಜೀವ, ಆ ಜೀವನೊಳಗೆ ದೇವ ಕೂತಿದ್ದಾನೆ. ಜೀವ ಎಲ್ಲಿರ್ತಾನೆ? ಎಲ್ಲರಿಗೆ ಬಾಯಿ ಪಾಠವಾಗಿಲ್ಲ. ಕುದುರೆ ಬಾರದ ಮನೆಯ ಅಂತಹ ಜೀವ ಪರಮಾಣು, ಅಂತಹ ಪರಮಾಣುವಾದ ಜೀವ ಅವನಿಗೆ ಕೈ ಕಾಲು ಎಲ್ಲ. ಆ ಕೈಯ ಹೆಬ್ಬಟ್ಟಿನ ಎಷ್ಟು ಭಾಗ ಇರುತ್ತೆ, ಹೆಬ್ಬೆರಡಷ್ಟು ಭಾಗ, ಅಷ್ಟು ಭಾಗದಿಂದ ಅಗ್ರೇಶನಾಗಿ ಆ ಜೀವನ ಹೃದಯ ಕಮಲದಲ್ಲೇ ಇರ್ತಾನೆ. ಅಗ್ರಯೇಶನ ಭಗವಂತ ಜೀವನಾಕಾರ ಮೂರ್ತಿ. ಸಾಮಾನ್ಯವಾಗಿ ನಮ್ಮಲ್ಲಿರೋದು ಅಗ್ರೇಶ ಪ್ರಾದೇಶ ಮೂರೇಶ, ಹೌದಾ? ಮೂವರು ಬಿಂಬ ಅಂತಾನೆ ಕರೆಯೋದು ಮೂವರನ್ನ. ಆದರೆ ಪ್ರಧಾನ ಬಿಂಬ ಯಾರು ಅಂದ್ರೆ ಜೀವನಾಕಾರ ಮೂರ್ತಿ ಅಗ್ರೇಶ. ಆ ಅಗ್ರೇಶ ಜೀವನ ಒಳಗೆ ನಿಂತಿರ್ತಾನೆ. ಹೇಗಿರ್ತಾನೆ ಅಂದ್ರೆ ಒಂದು ರೂಪದಿಂದ ಜೀವನ ಒಳಗಿರ್ತಾನೆ, ಇನ್ನೊಂದು ರೂಪದಿಂದ ಜೀವನ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ವಿರಾಟ್ ರೂಪಿಯಾಗಿ ನಿಂತಿರ್ತಾನೆ. ಈ ವಿರಾಟ್ ರೂಪ ಈ ಶರೀರಕ್ಕೆ ಮಾತ್ರ ಅಲ್ಲ, ಅನಿರುದ್ಧ ಶರೀರದ ಸುತ್ತೂ ವಿರಾಟ್ ರೂಪ ಇರುತ್ತೆ. ಇವತ್ತಿದ್ರೆ ಆ ಶರೀರವೇ ಇರಲ್ಲ, ಲಿಂಗ ದೇಹದ ಸುತ್ತೂ ಇರುತ್ತೆ, ಸ್ವರೂಪ ದೇಹದ ಸುತ್ತೂ ಇರುತ್ತೆ, ನಾಲ್ಕು ದೇಹಗಳ ಸುತ್ತೂ ಭಗವದ್ ರೂಪ ನಿತ್ಯೇ ಇರುತ್ತೆ. ಇನ್ನ ಇಲ್ಲಿ ಹೇಳ್ತಾರೆ ದೇವ ಈ ಜೀವನೊಳಗೆ ಬಿಂಬ ನಾಮಕನಾಗಿದ್ದಾನೆ, ಅಗ್ರಯೇಶನಾಗಿದ್ದಾನೆ. ಅವನ ಪ್ರತಿಬಿಂಬ ಯಾರು? ಜೀವ. ಇಲ್ಲಿ ದೇವರಿದ್ದಾರೆ, ಜೀವ ಇದ್ದಾನೆ, ನಾವಿದ್ದೇವೆ, ಕನ್ನಡಿ ಇದೆ, ಕನ್ನಡಿಯೊಳಗೆ ಪ್ರತಿಬಿಂಬ ಇದೆ, ಹೌದಾ? ಇಲ್ಲಿ ಕನ್ನಡಿ ಬೇಕು, ಪ್ರತಿಬಿಂಬ ತೋರಬೇಕು. ಇಲ್ಲಿ ಜೀವ ದೇವರಿಗೆ ಪ್ರತಿಬಿಂಬ ಅಂದ್ರೆ ದೇವ ಜೀವ ಮಧ್ಯೆ ಕನ್ನಡಿ ಬೇಕಲ್ಲ. ಯಾವುದ ಕನ್ನಡಿ ಅಂದರೆ ಶರೀರವೇ ಆ ಕನ್ನಡಿಯನ್ನು ಉಪಾಧಿ ಅಂತ ಕರೀತಾರೆ. ಆ ಕನ್ನಡಿ ಯಾವುದು ಅಂತ ಹೇಳಿದರೆ ಈ ಶರೀರವೇ ಕನ್ನಡಿ ಅಂತ ಹೇಳಿದರೆ ಇದು ಹೋಗ್ಬಿಡುತ್ತಲ್ಲ ಮೋಕ್ಷಕ್ಕೆ ಹೋಗೋ ಕಾಲಕ್ಕೆ. ಮೋಕ್ಷಕ್ಕೆ ಹೋದಾಗ ಇದು ಹೋಗ್ಬಿಡುತ್ತಲ್ಲ ಅಂದರೆ ಸ್ವರೂಪ ದೇಹವೇ ಕನ್ನಡಿ, ಜೀವನ ಸ್ವರೂಪ ದೇಹವೇ ಕನ್ನಡಿ, ಅದರೊಳಗೆ ಜೀವ ದೇವರನ್ನ ಕಾಣುತ್ತಾನೆ, ಒಳಗಣ್ಣಿಂದ ಕಾಣುತ್ತಾನೆ, ಜೀ ದೇವರನ್ನ ಕಾಣುತ್ತಾನೆ, ಭಗವಂತ ಆ ರೀತಿಯಾಗಿರುತ್ತಾನೆ. ನಂತರ ಈ ಜೀವ ಶರೀರದಲ್ಲಿ ಏನಿರ್ತಾನೆ? ಹೃದಯ ಕಮಲದಲ್ಲಿರ್ತಾನೆ, ಇದು ಗೊತ್ತಾಯ್ತಲ್ಲ. ಅದರಲ್ಲಿ ಹೇಳ್ತಾರೆ ಈ ದೇವತೆಗಳೆಲ್ಲ ನಮ್ಮಲ್ಲಿರ್ತಾರೆ ಅಂತ. ಎಲ್ಲಿರ್ತಾರವರು? ಜೀವನೊಳಗಿರ್ತಾನೆ ಅಂತ ಹೇಳಿಬಿಟ್ರೆ ಜೀವನ ಸ್ವರೂಪ ದೇಹದಲ್ಲಿ ಯಾವುದಿಗೂ ಪ್ರವೇಶವಿಲ್ಲ. ವಾಯುದೇವರಿಗೆ ಬಿಟ್ಟರೆ ಲಿಂಗ ದೇಹದಲ್ಲಿ ಬ್ರಹ್ಮ ವಾಯು ಸರಸ್ವತಿ ಭಾರತಿಯನ್ನು ಬಿಟ್ಟರೆ ಯಾರಿಗೂ ಪ್ರವೇಶವಿಲ್ಲ. ಅನಿರುದ್ಧ ದೇಹದಲ್ಲಿ ಇವರೆಲ್ಲ ಇರ್ತಾರಷ್ಟೇ, ಕೆಲಸ ಮಾಡಲ್ಲ. ಮತ್ತಿನ್ನೇ ಅಂದ್ರೆ ಈ ಸ್ಥೂಲ ದೇಹದಲ್ಲಿ ಎಲ್ಲರೂ ಇರ್ತಾರೆ, ಅದು ಹೇಗೆ ಇರುತ್ತಾರೆ ಅಂತ ಪ್ರಶ್ನೆ. ಅದನ್ನು ಉತ್ತರ ಕೊಡ್ತಾ ಇದ್ದಾರೆ. ಜೀವನ ಜೀವ ಇಲ್ಲೇ ಇದ್ರೂ ಕೂಡ ಅವನ ಪ್ರಕಾಶ ಬೆಳಕು ತಿಳುವಳಿಕೆ ಎಲ್ಲ ಶರೀರದಲ್ಲಿ ವ್ಯಾಪಿಸುತ್ತೆ. ಹೋಳಿಗೆಯಲ್ಲಿ ಪೂರ್ಣ ಇರುತ್ತೆ, ಲಟ್ಟಿಸಿದರೆ ಪೂರ್ಣ ಒಳಗೆ ಇರುತ್ತೆ, ಮೇಲೆ ಕಣಕ ಕೂಡ ಬಂದಂತೆ ಜೀವನ ಪ್ರಕಾಶ ಒಳಗೆ ಪೂರ್ಣತರ ಭಗವಂತ ವಾಸುದೇವ ಅವನೇ ಇಟ್ಟು ಜೀವನ ಪ್ರಕಾಶವನ್ನ ಎಲ್ಲ ಕಡೆ ಹರಡುವಂತೆ ಮಾಡುತ್ತಾನೆ. ಮತ್ತು ಎಚ್ಚರ ಕಾಲದಲ್ಲಿ ಎಲ್ಲ ಕಡೆ ಹರಡುವಂತೆ ಮಾಡಿ ಸ್ವಪ್ನ ಕಾಲದಲ್ಲಿ ಆ ಪ್ರಕಾಶವನ್ನು ತೆರೆದು ಮನಸ್ಸಿಗೆ ಮಾತ್ರ ಸೀಮಿತ ಮಾಡಿ ಸುಷುಪ್ತಿಯಲ್ಲಿ ಜೀವನೊಳಗೆ ತಟ್ಟುಬಿಡ್ತಾನೆ. ಇಷ್ಟು ಮಾಡ್ತಾ ಬರುತ್ತಾನೆ. ಹಾಗಾದರೆ ಈ ಜೀವನ ಪ್ರಕಾಶ ಎಲ್ಲ ಸುತ್ತು ವ್ಯಾಪಿಸಿದೆಯಲ್ಲ, ಆ ಪ್ರಕಾಶದೊಳಗೆ ಭಗವಂತ ಇದ್ದಾನಲ್ಲ, ಈ ಜೀವನ ಪ್ರಕಾಶಕ್ಕೂ ಆ ಒಳಗಿರುವ ದೇವರಿಗೂ ಮಧ್ಯೆ ಎಲ್ಲ ದೇವತೆಗಳು ನಿಂತಿದ್ದಾರೆ ಪ್ರಕಾಶದಲ್ಲಿ. ಎಲ್ಲೆಲ್ಲಿದ್ದಾರೆ ಅಂದರೆ ಈ ಪ್ರಕಾಶಕ ಪ್ರಕಾಶ ರೂಪದಿಂದ ಜೀವ ಇದ್ದಾನಲ್ಲ, ಆ ಜೀವನೊಳಗೆ ಜೀವನ ಪ್ರಕಾಶದೊಳಗೆ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತವರೇ ಪುಷ್ಕರ. ನೋಡಿ ಪುಷ್ಕರ ಅಂದ್ರೆ ಎಲ್ಲೋ ಇದ್ದಾರೋ, ನಾವು ಟ್ಯಾಕ್ ಮಾಡ್ತಾರೆ ಇಲ್ಲಿದ್ದಾರೋ ಏನೋ, ಪುಷ್ಕರ ಎಲ್ಲೋ ಇಲ್ಲ, ನಮ್ಮ ಒಳಗೆ ನಿಂತಿದ್ದಾರೆ, ಹೌದಾ ಅಲ್ವಾ? ನಾವು ಕರ್ಮ ವಿಮಾನ ಪುಷ್ಕರ ಅಂದ್ರೆ ನೀರಲ್ಲೋ ಅಲ್ಲೋ ಇಲ್ಲೋ ಎಲ್ಲಿದ್ದಾರೋ ಏನೋ, ನಮ್ಮೊಳಗೆ ನಿಂತಿದ್ದಾರೆ. ಅವರೊಳಗೆ ಒಬ್ಬ ವ್ಯಕ್ತಿ ಒಳಗೆ ತೂರಿ ನಿಂತರೆ ಹಾಗೆ ಶನೇಶ್ವರ ನಿಂತಿದ್ದಾರೆ. ಅವರೊಳಗೆ ಯಾರಿದ್ದಾರೆ ಎಂದು ಹೇಳ್ತಾರೆ ಉಷಾದೇವಿ. ಉಷಾದೇವಿ ಅದೇ ಕ್ರಮದಲ್ಲಿ ನಿಂತಿದ್ದಾರೆ. ಉಷಾದೇವಿ ಒಳಗೆ ಪರ್ಜನ್ಯ, ಪರ್ಜನ್ಯನೊಳಗೆ ವಿಘ್ನೇಶ ಅಶ್ವಿನಿ ದೇವತೆಗಳು ಕುಬೇರ ಇವರೆಲ್ಲರೂ ನಿಂತಿದ್ದಾರೆ. ಎಲ್ಲ ಒಂದೇ ಎಡೆ 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 ಹೇಗೆ
ಪದರಗಳು
ಕೈಯಲ್ಲಿ, ನನ್ನ ಕೈ ಮೇಲೆ ಹದಿನಾರು ಶರ್ಟ್ ಹಾಕೊಂಡೆ, ಒಂದರ ಮೇಲೆ ಒಂದು, ಒಂದರ ಮೇಲೆ ಒಂದು, ಒಂದರ ಮೇಲೆ ಶರ್ಟ್ಗಳು ಹಾಕೊಂಡೆ, ಒಂದರ ಮೇಲೆ ಒಂದು ಅಂತಲ್ಲ ಆ ಥರ ಎಲ್ಲರೂ ಪದರ ಪದರ ಪದ ನಿಂತಿದ್ದಾರೆ. ಅಂತ ಬೇಕಾದ್ರೆ ಮಡಿ ಅಂತ ಬಾಳೆ ಬಾಳೆ ಕತ್ತರಿಸಿದ್ರೆ ರೈಂಗ್ 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 ಹೋಗ್ಬಾರ್ದು. ಮರಿ ಕೃಷ್ಣ ಅಂತ ಹೇಳಬೇಕಾಗಿದೆ, ಮರಿ ಕೃಷ್ಣ ಅಂತ ಗೊತ್ತಿಲ್ಲ, ಗೊತ್ತಿರುತ್ತೆ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ಮುಂದೆ ಯಾಕಪ್ಪ ಹೇಳಿ
ಈರುಳ್ಳಿ
ಈರುಳ್ಳಿ ಕತ್ತರಿಸಿದ್ರೆ ಬೇಡ ಓಡ್ತೀರ ಅಲ್ಲ ಬಾಳೆದಿಂದ ಪರಿಚಯ ಬಾಳೆ ಮಾತು ಇದು ಶಾಸ್ತ್ರಕಾಲಕ್ಕೆ ಮಾತು ಬಳಸ್ತಾರೆ. ನಿಮ್ಮ ಕಾಲ ಬಳಸಲ್ಲ, ರಾಜಕಾಲಕ್ಕೆ ಬಳಸಿದಾಗ ನಿಮ್ಮವರು ಏನು ಅಂತ ಕೇಳೋರು ವ್ರತ ಮಾಡೋರು, ವ್ರತ ಮಾಡೋರು ಬಾಳೆ ಎಕ್ಸಾಂಪಲ್ ಕೊಡ್ಬೇಕಾದ್ರೆ ಪರಿಚಯ ಇದ್ದರು ಕೊಡಿ. ಈ ಮೈಲಿಗ ದೃಷ್ಟಾಂತ ಏನೇನು ಪರಿಚಯ ನೋಡ್ತಾನೆ ಸರಿ ಅಭ್ಯಾಸ ಒಂದು ಕೋರೆ 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 ಬಂದರೆ ಹೇಗಿರುತ್ತೋ ಆ ಥರ ಎಲ್ಲರೂ ಒಬ್ಬರೊಬ್ಬರು ತೋರಿದ್ದಾರೆ. ಇನ್ನು ಯಾರ್ಯಾರಿದ್ದಾರೆ ಅಂತ ಹೇಳ್ತಾರೆ, ಆ ವಿಘ್ನೇಶ ಅಶ್ವಿನಿ ದೇವತೆಗಳು ಕುಬೇರ ಅಂತಾರೆ. ಇವೆಲ್ಲ ಚಿಕ್ಕ ಪರಿಚಯ ಮಾತ್ರ, ಪೂರ ಅಲ್ಲ. ಯಾರ್ಯಾರಿದ್ದಾರೆ ಎಂಬುದು ತುಂಬ ಹೇಳ್ತಾ ಬರ್ತಾರೆ. ಅವರೊಳಗೆ ಮಿತ್ರ ನಿರ್ವೃತ್ತಿಗಳು, ಅವರಲ್ಲಿ ಅಗ್ನಿ, ಅವರಲ್ಲಿ ವರುಣ, ಅವರಲ್ಲಿ ವಿಶೇಷವಾಗಿ ಚಂದ್ರ ಸೂರ್ಯ ಧರ್ಮ ಶತರೂಪಾ ದೇವಿಯರು, ಅವರೊಳಗೆ ಪ್ರವಾಹವಾಯುಗಳು, ಅಲ್ಲಿ ಅನಿರುದ್ಧ ಸ್ವಯಂಭುವ ಬೃಹಸ್ಪತಿ ದಕ್ಷ ರತಿ ಶಚಿಯರು. ಏನೋ ಎಲ್ಲ ಕೇಳಿದೆಯಲ್ಲ ಎಲ್ಲ ತಾರತಮ್ಯ ನೋಡಿ ಒಂದ್ಸಲ ಕಕ್ಷಾತಾರತಮ್ಯ ಹೇಳ್ತೀರಾ, ತಾರತಮ್ಯ ಎಲ್ಲ ಹೇಳ್ತೀರಾ. ಹೇಳೋ ಕಾಲಕ್ಕೆ ಇವೆಲ್ಲ ದೇವರುಗಳ ಗುಂಪು, ಒಬ್ಬರಿಗಿಂತ ಒಬ್ಬರು ಜಾಸ್ತಿ, ಎಲ್ಲಿದ್ದಾರೆ, ಎಲ್ಲ ಸೀಟುಗಳಾಕೊಂಡು ಕೂತಿದ್ದಾರೆ ಅಲ್ವಾ. ಸ್ವರ್ಗಲೋಕದಲ್ಲಿ ಎಲ್ಲ ಸೀಟುಗಳಾಕೊಂಡು ಒಬ್ಬರು ಬಂದು ಕೂತಿದ್ದಾರೆ ಅಂತ ಹೊರತು ನಮ್ಮೊಳಗೆ ಹೀಗಿದ್ದಾರೆ ಅಂತ ಕಲ್ಪನೆ ಬಂತ ಸರ್ವಥಾವಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ನಮ್ಮೊಳಗೆ ಎಲ್ಲರೂ ಒಬ್ಬರ ಕೈಯೊಬ್ಬರು ಇಟ್ಟು ನಿಂತಿದ್ದಾರೆ. ನಂತರ ಅಲ್ಲಿ ಅಹಂಕಾರಿಕ ಪ್ರಾಣ, ಅಲ್ಲಿ ಇಂದ್ರಕಾಮರು, ಅಲ್ಲಿ ಸೌಕರ್ಣಿ ವಾರುಣಿ ಗಿರಿಜ, ಅಲ್ಲಿ ಸರಸ್ವತಿ ಕಾರ್ತಿಕರು, ಅಲ್ಲಿ ಬ್ರಹ್ಮವಾಯುಗಳು, ಅಲ್ಲಿ ಮಹಾಲಕ್ಷ್ಮಿ, ಅಲ್ಲಿ
ಮುಗಿತಪ್ಪ.
ಇವರೆಲ್ಲ ಪರಿಚಯದವರಲ್ಲ, ಪ್ರವಚನಗಳಲ್ಲಿ ಕೇಳಿ ಕೇಳಿ ಸಿಗ್ತಾ ಇದ್ದವರು. ಯಾರನ್ನು ಇವರು ಗೊತ್ತ ಹೇಳ್ತಾರೆ ಎಲ್ಲಿದ್ದಾರೆ ಅನ್ನೋದು ಪರಿಚಯ ಇಲ್ಲ, ಎಲ್ಲಿದ್ದಾರೆ ಅನ್ನೋದು ಪರಿಚಯ ನಮ್ಮೊಳಗೆ ನಿಂತಿದ್ದಾರೆ. ಎಲ್ಲರೂ ಮುಖದಲ್ಲಿ ಮುಖ, ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತಿದ್ದಾರೆ. ಯಾಕೆ ಹಾಗೆ ನಿಂತಿದ್ದಾರೆ ಅಂದ್ರೆ ಕಣ್ಣು ರೆಪ್ಪೆ ಹಾಕಬೇಕಾ, ಒಳಗೆ ಸ್ವಾಮಿ ಸ್ವಾಮಿ ತನ್ನ ಕಣ್ಣು ರೆಪ್ಪೆ ಆಡಿಸಿದರೆ, ಲಕ್ಷ್ಮೀದೇವಿಯ ಕಣ್ಣಿನ ರೆಪ್ಪೆ ಆಡಿದರೆ, ಹಾಗೆ ಹಾಗೆ ಎಲ್ಲರ ಕಣ್ಣಿನ ರೆಪ್ಪೆ ಹಾಕಿದರೆ ಕೊನೆಗೆ ನಮ್ಮ ರೆಪ್ಪೆ ಹಾಕುತ್ತೆ. ಬೆಳಿಗ್ಗೆ ಸಲ ಹಾಕ್ತಾ ಇರ್ತೀವಿ ರಾತ್ರಿವರೆಗೂ ಕಣ್ಣಿನ ರೆಪ್ಪೆ, ಎಷ್ಟು ಸಲ ಕೈಯಲ್ಲಿ ಆಡಿಸ್ತೀವಿ, ಕಾಲಲ್ಲಿ ಆಡಿಸ್ತೀವಿ, ಭರತನಾಟ್ಯ ಮಾಡ್ತಾ ಇರ್ತಾರೆ ಅಲ್ವಾ. ಆಡಿಸೋದು ಯಾರು, ಅವರು ಭರತನಾಟ್ಯ ಮಾಡ್ತಾ ಇದ್ದಾರೆ. ಈಗ ನೋಡಿ ದೃಷ್ಟಿ ಸಾಧನೆಯಲ್ಲಿ ದೃಷ್ಟಿ ಬರ್ತಾ ಇದ್ದಾರೆ, ಭರತನಾಟ್ಯ ಮಾಡ್ತಾ ಇದ್ದಾರೆ ಅಂತ ನೋಡ್ತೀವಲ್ಲ. ಇವರೇ ಕುಣಿದ್ರು ಇವರೇ ಕುಣಿದ್ರು ಅವರ ಜೀವನ ಎಲ್ಲ ನೋಡ್ತಾ ಇದ್ದೀವಿ. ಈಗ ದೃಷ್ಟಿಯೇ ಬೇರೆ, ಎಷ್ಟು ಜನ ಇದ್ದಾರೆ, ಎಲ್ಲರೂ ಭರತನಾಟ್ಯ ಮಾಡ್ತಾ ಇದ್ದಾರೆ, ಅವನ ಸರಿ ಮಾಡಿಸ್ತಾ ಇದ್ದಾರೆ, ಜೀವನ ಸರಿ ತುಪ್ಪಡಿಸ್ತಾ ಇದ್ದಾರೆ, ಅವರು ತುಪ್ಪಡಿಸುವಂತೆ ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಒಂದು ಕ್ಷಣ ನೋಡಿದ್ರೆ ಸಾಕು, ಜೀವನ ಸಾಕು ಕಾಣಿಸ್ತಾರೆ. ಮತ್ತೆ ಈ ದೃಷ್ಟಿಯಿಂದ ಯಾರ್ಯಾರು ಬರ್ತಾ ಇದ್ರು, ಯಾರು ಬೈದ್ರು, ಎಲ್ಲ ನಿಂತು ಅವನ ಕರ್ಮಾನುಸಾರ ನನ್ನ ಕರ್ಮಾನುಸಾರ ಬಯಸ್ತಾ ಇದ್ದಾರಪ್ಪ, ಎಷ್ಟು ಚೆನ್ನಾಗಿ ಬಯಸ್ತಾ ಇದ್ದಾರೆ ಅನ್ನೋ ನೋಡ್ತೀವಿ. ಮೊದಲು ಬೇರೆ ಕಾಣಿಸಿಕೊಂಡು ಬರ್ತಾ ಇದ್ದ ವರ್ಷಿಸ್ತಾರಲ್ಲ, ಹಾ ಸ್ವಾಮಿ ನನ್ನ ಕರ್ಮ ಕಳೀತಾ ಇದ್ದೆ ಮಹಾರಾಯ ಬಹಳ ಚೆನ್ನಾಗಿದೆ ಆಗ ಕಳೀತಾರೆ. ಕಳೆವನಗಳಲ್ಲಿ ಈ ರೀತಿ ಶರೀರಗಳಲ್ಲಿ ಸಂಭಾವಿಸುತ್ತಾ ಪೂಜಿಸುತ್ತಾ ನೋಡುತ್ತಾ ಹೌದಾ ಮೋದಿಪರಿಗೆ ಸಂತೋಷ ಪಡುವವರಿಗೆ ಅನುದಿನ ಶ್ರೀವರ ಜಗನ್ನಾಥ ವಿಠ್ಠಲ ಅನುಗ್ರಹ ಮಾಡುತ್ತಾರೆ. ಎಲ್ಲಿ ನಾವು ಮಾಡುವುದೇ ಇಲ್ಲ, ಯಾಕೆ ಗೊತ್ತೇ ಇಲ್ಲ, ಸಬ್ಜೆಕ್ಟೇ ಗೊತ್ತಿಲ್ಲ, ಹೀಗಿರ್ತಾರೆ ಹೀಗೆಲ್ಲ ಮಾಡಿಸ್ತಾರೆ. ಈಗ ನೋಡಿಯಪ್ಪ ನಾನು ಹೇಳಿದ್ದೇವೆ, ಆಫೀಸಿಗೆ ಬರ್ತೀರಾ, ಏನು ಕೆಲಸ ಮಾಡ್ತಾ ಇದ್ದೀರಾ, ಕ್ಷಣ ಕ್ಷಣಕ್ಕೂ ಇಷ್ಟು ಜನ ಬಳಸ್ತಾ ಇದ್ದಾರಪ್ಪ, ಇಷ್ಟು ಜನ ಆಲೋಚನೆ ಮಾಡಿಸ್ತಾರೆ, ಕಸ ಬಳಿತೀರ, ಎಂಥ ದೊಡ್ಡವರು ಇವರೆಲ್ಲ, ನಿಮ್ಮಲ್ಲಿ ನಿಂತು ಕೈಯಲ್ಲಿ ಕೈ ಇಟ್ಟು ಕಸ ಬಳಸ್ತಾರೆ, ಪಾತ್ರೆ ತೆಗೆಸ್ತಾರೆ, ಮಲ ಮಂತ್ರ ತೊಡಸ್ತಾರೆ, ಇವರೆಲ್ಲರೂ ಮತ್ತೆ ಇವರು ಮಾಡುವ ಉಪಕಾರ ಯಾರಾದರೂ ಮಾಡಲಿಕ್ಕೆ ಸಾಧ್ಯವಾ, ನಮ್ಮ ಜೊತೆಗೇನೆ ಇರ್ತಾರೆ. ಅರ್ಥ ಆಗಲಿ, ಒಂದು ವೇಳೆ ಅನುಷ್ಠಾನ ಕೆಡದ ಅರ್ಥ ಆಗದೆ ಆಗಿಲ್ಲ 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 ಅಂತ ಒದ್ದಾಡ್ತಾ ಇದ್ರೆ ಒಳಗಿದ್ದು ಥಟ್ ಅಂತ ಹೊಡೆಸ್ತಾರೆ, ಆನಂದ ಕೊಡುತ್ತಾರೆ. ಇವರಲ್ಲಿ ನಿಜವಾದ ಗುರುಗಳು, ಹೊರಗಿನ ಗುರುಗಳು ಸ್ವಲ್ಪ ಮಾತ್ರ ಕೊಡಲಿಕ್ಕೆ ಸಾಧ್ಯ, ಒಳಗಿನ ಗುರುಗಳು ಇವರು ಅದಕ್ಕೆ ಹೇಳ್ತಾರೆ ಇವರು ನಿಜವಾದ ಸ್ವೀಕರಿಸಿಗಳೆಲ್ಲ ತತ್ವಾಭಿಮಾನಿ ದೇವತೆಗಳೆಲ್ಲ ನಿಮ್ಮ ಕಾರ್ಯ ಹೇಳ್ತಾರೆ. ಘನವಲ್ಲಿಯ ಸಾಧನೆಯಲ್ಲಿ ನಿಮ್ಮ ಪಾತ್ರ ಘನ, ನೀವು ಆಲೋಚನೆ ಕೊಟ್ಟರೆ ದೇವರದ್ದು ಆಲೋಚನೆ ಮಾಡುತ್ತೇನೆ, ಇಲ್ಲದಿದ್ದರೆ ಬಿದ್ದಿರುತ್ತೇನೆ. ಅದರಿಂದ ಈಗ ಹೇಗೆ ಬಂತು, ತತ್ವಾಭಿಮಾನಿಗಳು ಹೇಗಿದ್ದಾರೆ, ಈ ಥರ ನಮ್ಮಲ್ಲಿ ನಿಂತಿರುವಾಗ ನಾವು ಈ ಥರ ನಿಂತಿದ್ದಾರೆ ಎಂಬ ಎಚ್ಚರವೇ ಇಲ್ಲದೆ ಹೋದರೆ ಸಾಧನೆ ಬರೇ ಒಣ ಆಗಿದೆ ಇದು ಕೊಟ್ಟೆ ಅದು ಕೊಟ್ಟೆ ಇದರಲ್ಲೇ ಮುಳುಗಿ ಹೋದರೆ ಏನಾದರೂ ಪ್ರಯೋಜನ ಇದೆಯಾ? ಇದೆ ಚೂರು ಚೂರು ಪುಣ್ಯ ಬಂದು ಏನೋ ಒಂದು ಟೂತ್ ಪೇಸ್ಟ್ ಕೊಡ್ತಾರೆ, ಏನು ಬರೋದು ಅಲ್ವಾ, ಏನು ಬರಲ್ಲ. ಪರಮಾತ್ಮ ಅನುಗ್ರಹ ಆಗತ್ತ, ಯಾಕೆ ಹೀಗೆ ಮಾತಾಡ್ತೀರ, ನಾವೆಲ್ಲ ಮಾಡಿದ ಅರ್ಥ ಇಲ್ಲ ಅಂದ್ರೆ ನಾನು ಶೇಖರಾಸ ಹೇಳ್ತಾರೆ ಒಳಗೆ ಚಿಂತನೆಗಳು ಈ ಥರ ಭಗವಂತ ಅವ್ರ ಮಾತೆ ಹೇಳ್ತೀನಿ ನಾನೇ. ಕೀಲು ಕೀಲಿಗೆ ಈ ಥರ ಕೀಲು ಕೀಲಿಗೆ ನಿಂದು ವ್ಯಾಪಾರ ಮಾಡ್ತಾನ ಆಲೋಚಿಸಿ ತಿಳಿಯದೆ ವ್ಯರ್ಥವಾಗಿ ಸಾಗು ಕರ್ಮದ ಮಾಡಿ ಅವನ ಸಾಹಸವನ್ನು ಸೂರಿ ಕಿಕ್ಕಿದ ತನದಂತೆ ನೋಡೋ ಹಾರಾಯ್ತಲ್ಲ. ನಾನು ಹೇಳ್ತಾರೆ ಈ ಥರ ಚಿಂತನೆಗಳು ಕೊಟ್ಟರು ಅದನ್ನು ಚಿಂತನೆ ಮಾಡದೇ ಯಾರು ಮಾಡುತ್ತಾ ಇರ್ತಾರೆ ಅವರ ಕಡೆ ಗುರು ವಿಜಯ ವಿಠಲರೆಯ ಮುಖವೆತ್ತಿ ನೋಡಲು ಎಂದಿಗನ್ನ ಗೆಟ್ಟವನ್ನು ಹೇಳ್ಬೇಕಾಗುತ್ತೆ. ಒಳಗೆ ಈ ಸಾಗಿ ಚಿಂತನೆಗಳು ಮಾಡ್ತೀರಾ, ಒಳಗೆ ಸ್ವಾಮಿ ಹೇಗಿದ್ದಾನೆ ಹೇಗಿದ್ದಾನೆ ತಿಳಿದು ಪಾಪ ಇಷ್ಟು ಮಾಡ್ತಾ ಇದ್ದೀರಾ ಅಂತ ಚಿಂತನೆ ಮಾಡ್ತೀರಾ, ಈ ಚಿಂತನೆ ಮಾಡ್ತಾ ರಾಯರಕ್ಕೆ ಹೋಗಿ ವಾರ ಸೇವಾ ಸಂಕಲ್ಪ ಮಾಡ್ತೀರಾ, ಮೊದಲನೇ ದಿವಸವೇ ಮಂತ್ರಾಕ್ಷತೆ ಕೊಟ್ಟು ಕಳಿಸ್ತಾರೆ. ಇಂಥ ಚಿಂತನೆ ಮಾಡುವವ ಬಂದ ಮತ್ತೆ ಹೀಗಿರ್ಬೇಕಾ ಅಂತ ಕೇಳ್ತಾರೆ. ದೊಡ್ಡವರಿಗೆ ಬೆಲ್ಲವಾಗಿರಬೇಕು ನಾವು, ಅಪ್ಪ ನಮ್ಮವ ಬಂದ ಅಂತ. ನಮ್ಮವ ಅಂದ್ರೆ ಅಚ್ಚೇನು ಅಂದ್ರೆ ಈ ಚಿಂತನೆ ಸರಿ ನಂಬರ್ಗೂ ಬರ್ಬೇಕಾದ್ರೆ ನೀವು ಯಾರ ಮನೆಗೆ ಹೋಗಿ ಅವ್ರಿಗೆ ತುಂಬಾ ಸಹಾಯ ಮಾಡಿದ್ರು, ಗಡಿಕ್ಕಿಂತ ಎಲ್ಲಾ ಕೆಲಸ ನೀವೇ ಮಾಡ್ತಾ ಇದ್ದೀರ, ಸಂಭ್ರಮ ಕೂಡಿಸ್ಕೊಂಡು ನೀವೇ ಎಲ್ಲ ಮಾಡ್ತಾ ಇದ್ದೀರ. ಕಾರ್ಯಕ್ರಮ ಮುಗಿತು, ಬಂದವರೆಲ್ಲ ಕೂಡ ಹೊಗಳಿದ್ರು ಯಾರನ್ನ, ಈ ಸುಮ್ಮನೆ ಕೂತಿದ್ದವರನ್ನ, ನೀವೇ ಎಲ್ಲ ಮಾಡಿದ್ರು ನೀವೇ ಎಲ್ಲ ಮಾಡಿದ್ರು ಅಂತ ಹೊಗಳಿದ್ರು. ಆ ಕೂತವ ನಾನಲ್ರಿ ಇವರೇ ಮಾಡಿದ್ದು ಅಂತ ಹೇಳ್ಬೇಕಾ, ಆಗ ಹೇಳಿದೆ ನಾನೇ ಮಾಡಿದೆ ಅಂದ್ರೆ ಈ ಮಾಡಿದವ್ರು ನೀವೇನ್ ಮಾಡ್ತೀರಾ, ತಗೊಂಡು ಹೋಗಿ ಎಲ್ಲ ಬಿಸಾಡ್ಬಿಡ್ತೀರ ಅವನ್ನ ಅಲ್ವಾ, ಇಷ್ಟು ನಾವು ಚಾಕರಿ ಮಾಡಿದ್ರೆ ನೀ ಮಾಡಿದ ಅಂತ ಹೇಳ್ಕೊಡ್ತೀಯ ಇಲ್ಲ ಹೇಳಿದ ಏನಂತ ಹೇಳಿದ ಇವ್ರಿ ಇವರೇ ಎಲ್ಲ ಮಾಡಿದ್ರು ನಾನಲ್ಲ ಇವರೇ ಅಕ್ಯುಲೇಟ್ ಮಾಡಿದ್ವಿ ಎಲ್ಲ ನೀವೇ ಮಾಡಿ ಸ್ವಾಮಿ ಹಾಗೆಲ್ಲ ಇನ್ನೊಂದು ಯಾರೇ ಮಾಡಿದ್ರು ನೀವೇ ಮಾಡಿದ್ರು ನಾನಂದ್ರಿ ಇವರು ಮಾಡಿದ್ರು ಎಡೋದಲ್ಲೇ ಆದರೆ ಹೌದ ಏನು ಮಾಡಿದ್ರಿ ಒಬ್ಬರನ್ನ ಕರೆದ್ರಿ ನೋಡ್ರಿ ಇವ್ರ ಪರಿಚಯ ಇವ್ರು ಎಂಥ ಕೆಲಸ ಗೊತ್ತಾ ಎಲ್ಲ ಅವರೇ ನೋಡ್ಕೊಂತಾರೆ ಇವರಿದ್ದಾರೆ ಅವ್ರು ನೋಡಿ ಎಷ್ಟೋ ಎಲ್ಲ ಒಂದು ಚೂರು ಹುಳ ಹೋಗ್ತೇವೆ ಬರಬಾರ್ದು ಅಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಅಂತ ಒಬ್ಬೊಬ್ಬರು ಏನೇನು ಮಾಡಿದ್ದಾರೋ ಚೆನ್ನಾಗಿ ಗಮನಿಸಿ ಅವರ ಮಾತನ್ನ ಸರಿಯಾಗಿ ಎಲ್ಲರಿಗೂ ಪರಿಚಯ ಮಾಡಿಕೊಡ್ತೀವಿ ಬಂದವರಿಗೂ ಸಂತೋಷ ಅಪ್ಪ ಇಂಥವರಿದ್ದಾರ ನಿಮ್ಮಂತರೆ ನಿಮ್ಮತ್ರ ಇಂಥವರಿದ್ದಾರ ನಮ್ಮತ್ರ ಇಲ್ಲಲ್ಲ ಅಂತವರಿಗೆ ಆಗುತ್ತೆ ಇನ್ನೊಂದು ಈ ಕೆಲಸ ಮಾಡಿದವರಿಗೆಲ್ಲ ಸಹಾಯ ಮಾಡಿದ್ದು ಬಂದವರಿಗೆಲ್ಲ ಖುಷಿ ಹೌದಪ್ಪ ನಾವು ಮಾಡಿದ್ದು ಚೆನ್ನಾಗಿ ಗಮನಿಸಿ ಹೀಗೆ ಮಾಡಿದ್ರು ಹೀಗೆ ಮಾಡಿದ್ರು ಅಂತ ಹೇಳಿದಾರಲ್ಲ ಎಲ್ಲರಿಗೂ ಖುಷಿ ಅಲ್ಲಿ ನೋಡಿ ಎಲ್ಲರೂ ಮಾಡಿದ್ರು ಅಂದ್ರೆ ಎಲ್ಲರೂ ಒಂದೇ ಕಡೆ ಕಟ್ಟಾಗ ಆಯ್ತು ಅದರಲ್ಲಿ ಆಫೀಸ್ ಅವರು ಎಲ್ಲರೂ ಒಂದೇ ಕಡೆ ಎಲ್ಲರೂ ಒಂದೇ ಕಡ್ಡಾಯ ಕೊಟ್ಟಾಗ ಆಯ್ತು ಇವ ಹಾಗಲ್ಲ ಯಾರ್ಯಾರು ಏನ್ ಮಾಡಿದ್ರು ಎಲ್ಲ ಗಮನಿಸಿ ಇವ್ರದವ್ರು ಚಿಕ್ಕವರು ಹೀಗೆ ಹೇಳಿ ಅಪ್ಪ ಎಂಥವ್ರು ಸಿಕ್ಕಿದ್ದಾರೆ ಅಂತ ನೀವೇ ಮನಸ್ಸಲ್ಲಿ ಉದ್ದು ಹೇಳಿದ್ರೆ ಸಂತೋಷ ಪಡ್ತಾರೆ ಇಷ್ಟೇ ನಾವು ಮಾಡಬೇಕಾಗಿದ್ದು ತತ್ವ ಅಭಿಮಾನಿ ದೇವರು ನಮ್ಮಲ್ಲಿದ್ದಾರೆ ಅವ್ರು ಎಲ್ಲಿದ್ದಾರೆ ಹೇಗ್ ಮಾಡಿದ್ದಾರೆ ಒಬ್ಬೊಬ್ಬರ ಕೆಲಸ ಮೇಲೆ ಇದೆ ಗೊತ್ತಾ ನಿಮಗೆ ನಿಮ್ ಗೊತ್ತಿಲ್ಲ ಸಬ್ಜೆಕ್ಟ್ ತುಂಬಾ ಇದೆ ಇರೋದು ಒಂದು ಗಂಟೆ ನಾವು ನೋಡಬೇಕು ಏನ್ ಹೇಳಿ ಪರ್ಜನ್ಯ ಬಂದ್ರೆ ಒಬ್ಬರ ಗೊತ್ತು ಹೇಳ್ತೇನೆ ಪರ್ಜನ್ಯ ಏನು ಪರ್ಜನ್ಯ ಅಂದ್ರೆ ಅಯ್ಯೋ ಮಳೆ ಸುರಿಸ್ತಾ ಇದೆ ಅದಕ್ಕೆ ಮತ್ತೆ ಪರ್ಜನ್ಯ ಅಂತಾರೆ ಅವಾಗೆ ಗರುಡ ಪುರಾಣ ಬ್ರಹ್ಮಕಾಂಡದಲ್ಲಿ ಹೇಳ್ತಾನೆ ಕೃಷ್ಣ ಪರ್ಜನ್ಯ ಅಂದ್ರೆ ಏನನ್ಕೊಂಡಿದೀಯ ಅಂದ್ರೆ ವೈರಾಗ್ಯವನ್ನ ಮಳೆಯಂತೆ ಪ್ರಾಶ್ನ ಪರ್ಜನ್ಯನಾದ ದೇವತೆಯನ್ನ ನಿತ್ಯ ಸ್ಮರಣೆ ಮಾಡ್ತಾ ಬಂದರೆ ವೈರಾಗ್ಯ ಸುರಿ ಮಳೆಯಂತೆ ಕೊಡ್ತಾರೆ ಪ್ರವಾಹವಾಯು ದೇವತೆಗಳನ್ನು ಕೇಳಿದರೆ ಮಹಾಪ್ರವಾಹ ಅದ್ಭುತವಾದ ಉತ್ಸಾಹ ದೇವರ ಸಾಧನೆಯನ್ನು ಕೊಡ್ತಾರೆ ನಾ ಮಾಡ್ತೀವ ಪೂಜಾ ಮಾಡಲಿಕ್ಕೆ ಕೊಡ್ತೀವಿ ಮುಗಿಸಿ ಹೇಳ್ತೀವಿ ಮಾಡಿ ಹೇಳಲ್ಲ ಯಾಕೆ ಮುಗಿಸಿದ್ರೆ ಸಾಕು ಉತ್ಸಾಹ ಅಲ್ಲೇ ಡೌನ್ ಆಯಿತು ಹಾಗಲ್ಲ ಪೂರ್ಣ ಉತ್ಸಾಹ ಇರಬೇಕಾ ಅದು ಪ್ರಭಾವವಾಗಿ ಕೊಡ್ತಾರೆ ಇದೆಲ್ಲ ಒಬ್ಬೊಬ್ಬರು ಸ್ಟಾಪ್ ಇಟ್ಕೊಂಡಿದ್ದಾರೆ ಅವರ ಹೆಸರಲ್ಲೇ ಎಲ್ಲ ಇದೆ ಇದು ತಿಳ್ಕೊಂಡು ಇದು ತಿಳಿದ್ರೆ ಸಾಲದು ಅವರೊಳಗೆ ಆ ಹೆಸರಿಂದ ದೇವರು ಪ್ರವಾಹವಾಯು ದೇವರಲ್ಲಿ ಪ್ರವಾಹವಾಯು ಅಂತ ಕರೆಸಿಕೊಂಡು ದೇವರಿಗೆ ಕೊಡ್ತಾ ಇದ್ದಾರೆ ಅಂತ ತೆಗೆದು ಒಬ್ಬೊಬ್ಬರಲ್ಲಿರುವ ದೇವರ ಸ್ಮರಣೆ ಮಾಡುತ್ತಾ ಇಂತಿಂತಲು ನನಗೆ ಕೊಡಿ ಅಂತ ಕೇಳಿಕೊಂಡ್ರೆ ಅವರು ಕೊಟ್ರೆ ನಮ್ಮ ಸಾಧನೆ ಹೇಗಿರಬೇಕು ಅದ್ಭುತ ಸಾಧನೆ ಓಡಬಾರದಂತೆ ಈಗ ಬಿದ್ದು ಕಡೆ ಬಿದ್ದಿರುತ್ತೆ ನಮಗೆ ಆ ಸೇವೆ ಬರ್ತಾ ಇರುತ್ತೆ ನಮ್ಮ ಸಾಧನೆ ಅಪ್ಪ ಏನ್ ಸಾಧನೆ ಇದು ಒಣ ಸಾಧನೆ ಅದಕ್ಕೆ ತತ್ವಾಭಿಮಾನಿಗಳ ಹೆಸರು ಗೊತ್ತಾಗಬೇಕು ಎಲ್ಲಿದ್ದಾರೆ ಗೊತ್ತಾಗಬೇಕು ಯಾರು ದೊಡ್ಡವರು ಯಾರು ಚಿಕ್ಕವರು ಗೊತ್ತಾಗಬೇಕು ಅವರವರು ಏನು ಕೊಡ್ತಾರೆ ಅಂತ ತಿಳ್ಕೊಂಡು ಅವರ ಚಿಂತನೆ ಮಾಡಿದರೆ ನಮಗೆ ಅಪರೂಪದ ಜ್ಞಾನ ಭಕ್ತಿ ವೈರಾಗ್ಯವನ್ನು ಬದುಕಿದ್ದಕ್ಕೆ ಸಾರ್ಥಕ ಅನಿಸುತ್ತೆ ಅದನ್ನ ದಾಸರಾಯರು ಹರಿಕಥಾಮೃತಸಾರದಲ್ಲಿ ಬಚ್ಚಿಟ್ಟು ಬಚ್ಚಿಟ್ಟು ಹೇಳಿದರೆ ನಾವದನ್ನು ಏನು ಮಾಡಿದ್ರು ಇದು ಹೇಳಿದ್ದನ್ನೇ ಅವರು ಬಿಚ್ಚಿಟ್ಟು ಹೇಳಿದರು ನಾವದನ್ನು ಬರೀ ಪಾರಾಯಣಕ್ಕೆ ಮಾತ್ರ ಬಳಸ್ತೀವಿ ಹರಿಕಥಾ ಪ್ರಸಾರ ಅನುಸಂಧಾನ ಮಾಡ್ತೀವ ಇಲ್ಲ ನಾವು ಸಾವಿರ ಸಲ ಮಾಡ್ತೀವಿ ನಮ್ಮ ಸಂಘ ಬೇರೆ ಒಂದು ಮೂರು ಸಾವಿರ ಸಲ ಓದೋದು ಓದೋದು ನಮ್ಮ ಜೀವನದಲ್ಲಿ ಓದೋದು ಬರೀ ಪಾರಾಯಣ ನಾನು ಪಾರಾಯಣ ವಿಷಯ ಅಲ್ಲ ಕೂಡ ನಾನು ಮಾಡ್ತೀನಿ ಪಾರಾಯಣ ಅರ್ಥ ಚಿಂತನೆ ಬೇಕು ತಾತ್ಪರ್ಯ ಸರಿ ಈಗಂತೂ ಗೊತ್ತಾಯ್ತಾರೆ ನಿಮಗೆ ಹೊಸ ವಿಷಯ ಗೊತ್ತಾಯ್ತ ತತ್ವಾಭಿಮಾನಿಗಳಿದ್ದಾರೆ ನಮ್ಮೊಳಗೆ ಇದ್ದಾರೆ ನಮ್ಮ ಕೈಯಲ್ಲಿ ಕೈ ಕಾಲಲ್ಲಿ ಕಾಲು ಇಟ್ಟು ಇದ್ದಾರೆ ಪ್ರತಿಯೊಂದು ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾರೆ ಅದನ್ನ ಪ್ರತಿಯೊಂದು ವ್ಯಾಪಾರದಲ್ಲಿ ಅವರನ್ನು ನೆನೆದು ನೀವು ಮಾಡಿಸ್ತಾ ಇದ್ದೀರಾ ನೀವು ಮಾಡಿಸ್ತಾ ಇದ್ದೀರಾ ಅಂತ ಯಾರು ನಿತ್ಯ ನೆನೆಯುತ್ತಾರೋ ಅವರಿಗೆ ಭಗವಂತ ಬೇಗ ಅನುಗ್ರಹ ಮಾಡುತ್ತಾರೆ ಎಲ್ಲಿ ನೆನೆಯಬೇಕು ನಮ್ಮಲ್ಲಿ ಎದುರಿಗೆ ಕಾಣಿಸಿದ ಪ್ರತಿಯೊಬ್ಬರಲ್ಲಿ ತತ್ವಾಭಿಮಾನಿಗಳ ಅವರೊಳಗೆ ದೇವರ ಕಾರ್ಯ ಸದಾ ನೆನೆಯಬೇಕು ಅಲ್ಲರಿಗೆ ಅದು ಬರುತ್ತಾ ಬರುತ್ತೆ ಬರಬೇಕಾಗಿಯೇ ಸ್ವಾಮಿ ಧರ್ಮ ಕೊಟ್ಟ ಕೆಲಸ ಮಾಡಿ. ಯಾಕೆ ನಾನು ನೀವು ಹೇಳಿದ ಕೂಡಲೇ ನಾಳೆ ಶುರು ಮಾಡಿ ಬೆಳಗ್ಗೆಯಿಂದ ರಾತ್ರಿ ಬರೀ ಅಂತ ಮಾಡಲಿಕ್ಕೆ ಹೋದ್ರೆ ನಾನು ಏನು ಮಾಡಿ ಯಾಕೆ ಸಾಕಾಗಿರುತ್ತೆ. ಬೇಡ, ನೀವು ನಿಮ್ಮ ಜನ್ಮದಲ್ಲಿ ಯಾವ ಚಿಂತೆ ಮಾಡಬಾರ್ದು, ವೈರಾಗಿರುತ್ತೆ ಆಗ ಮಾಡಬೇಡಿ. ನಾಳೆ 10 ಸಲ ಮಾಡ್ತೀರಾ? ಎಸ್ ಕಂಟಿನ್ಯೂ. ನಾಳೆದ್ದು 15 ಸಲ ಮಾಡಿ. ಹಾಗೆ 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 ಬೆಳೆಸ್ತಾ ಹೋದ್ರೆ ನಿಮಗೆ ಸುಲಭ ಆಗಿಬಿಡುತ್ತೆ. ಕೊನೆಗೆ ನಿಮ್ಮಲ್ಲಿ ಎಷ್ಟು ಮೂಡಿ ಬರುತ್ತೆ ಅಂದ್ರೆ ನಿಮಗೆ ಮರ್ತೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ